श्री कृष्ण परमात्मा तीर्थरूपवाद उड़लिव श्रीमद्भागवत कथामत आस्वादन श्री श्री स्वामी सन्नी सज्जन अवगाहने समर्पण माता जम्बो प्लक्ष कुश क्रौंच शाख शाल्मदी ಪುಷ್ಕರ ಎಂಬ ಸಪ್ತದ್ವೀಪಗಳು ಭದ್ರಾಶ ಕೆಂಪುರುಷ ಭರತವೃಷ ಮುಂತಾದ ವೃಷಗಳು ಮೇಲ್ಗಳಲ್ಲಿ ಗ್ರಹಗಳು ಭೂಮಿ ಸೂರ್ಯ ಮುಂತಾದ ಇರುವ ಸಂಬಂಧ ಇತ್ಯಾದಿ ಭೌಗೋಳಿಕ ವಿಷಯಗಳನ್ನು ತತ್ವಶಾಸ್ತ್ರದ ಹಿನ್ನೆಲೆಯಲ್ಲಿ ಶ್ರೀಮದ್ ಭಾಗವತವು ಹೇಳಿ ಅದರಲ್ಲಿ ಭರತಭೂಮಿಯ ವಿಶಿಷ್ಟತೆಯನ್ನು ಕೊಂಡಾಡಿದೆ. ಅಂತಹ ಭರತ ವರ್ಷದಲ್ಲೇ ಜ್ಞಾನಿಗಳು ಯೋಗಿಗಳು ಮಹಾತ್ಮರು ಮಹಾಪರಾಕ್ರಮಶಾಲಿಗಳು ಸಾವಿರಾರು ಮಂದಿ ಜನಿಸಿ ಈ ಸಂಸ್ಕೃತಿಯ ಪರಂಪರೆ ಮುಂದುವರಿಯುವಂತೆ ಮಾಡಿದ್ದಾರೆ. ಭಗವಂತನ ಅವತಾರಗಳು ಯಾವಾಗ ಆಗುತ್ತೆ ಅಂದರೆ ಅಧರ್ಮ ಯಾವಾಗ ಜಾಸ್ತಿ ಆಗುತ್ತೆಯೋ ಆವಾಗ ಅಧರ್ಮ ನಿಗ್ರಹ ಮಾಡಿ ಧರ್ಮಸೇತನ ಉದ್ಧಾರ ಮಾಡೋಕ್ಕೋಸ್ಕರವಾಗಿ ಭಗವಂತನ ಅವತಾರಗಳು ಆಗುತ್ತೆ ಅಂತ ಶಾಸ್ತ್ರಗಳು ಹೇಳುತ್ತವೆ. ಈ ದಶಾವತಾರಗಳು ಏಕಾದಶ ಅವತಾರಗಳು ಅಂತ ಅವತಾರಗಳಲ್ಲೂ ಕೂಡ ಆಗಿರೋದು ಭಾರತ ದೇಶ ಒಂದರಲ್ಲೇ. ಅಂದರೆ ಅವತಾರ ಆಗೋದು ಯಾವಾಗ ಎಲ್ಲಿ ಅಂದರೆ ಅಧರ್ಮ ಜಾಸ್ತಿ ಆದಾಗ. ಅಧರ್ಮ ತುಂಬ ಜಾಸ್ತಿ ಇರೋ ದೇಶ ಭಾರತ ದೇಶ ಒಂದೇ. ಉಳಿದ ದೇಶಗಳೆಲ್ಲ ಭಗವಂತ ಅವತಾರ ಧರ್ಮ ಇದೆ ಅಲ್ಲೆಲ್ಲ ಅಂತ ತೀರ್ಮಾನ ಮಾಡಬಾರದು. ಭಗವಂತ ಅವತಾರ ಕಾಲಕಾಲಕ್ಕೆ ಎಲ್ಲ ದೇಶಗಳಲ್ಲೂ ಆಗುತ್ತೆ. ಅದನ್ನು ಗುರುಸೋ ಜನ ಎಲ್ಲಿ ಇದ್ದಾರೆ ಅದನ್ನು ಗುರುತಿಸ್ತಾರೆ. ಗುರುತಿಸ್ತಕ್ಕಂಥ ಸಂಸ್ಕೃತಿಯಲ್ಲಿರೋ ಗುರುಸೋಲ್ಲ ಅಷ್ಟೇ ವಿಷಯ. ನಮ್ಮ ದೇಶದ ದೊಡ್ಡ ಮಹಾತ್ಮರೊಬ್ಬರು ವಿದೇಶದಲ್ಲಿ ಭಾರತೀಯ ಸಂಸ್ಕೃತಿಯ ವಿಷಯವನ್ನು ಬೋಧನೆ ಮಾಡೋಕೆ ಹೋದಾಗ ನಿಮ್ಮ ದೇಶದಲ್ಲಿ ಅಂಥ ಋಷಿಗಳು ಇದ್ದರೆ ನಮ್ಮ ದೇಶಕ್ಕೆಲ್ಲ ಬಂದು ಹಳೆ ಕಾಲದ ಯಾವುದಕ್ಕೆ ಪ್ರಚಾರ ಮಾಡಲಿಲ್ಲ ತಮ್ಮ ಧರ್ಮವನ್ನು ಅಂತ ಕೇಳಿದಾಗ ಇರುತ್ತರ ನಮ್ಮ ಋಷಿಗಳು ಇದ್ದ ಸಮಯದಲ್ಲಿ ನಿಮ್ಮ ದೇಶದಲ್ಲಿ ಇದ್ದಿದ್ದು ಏನಪ್ಪ ಅಂದರೆ ನದಿಗಳು ಬೆಟ್ಟಗಳು ಗುಡ್ಡಗಳು ಅಟ್ಟ ಇದ್ದವು, ಕೆಲವು ಕಾಡು ಜನಗಳಿದ್ದರು. ಅಷ್ಟು ಪ್ರಾಚೀನ ಕಾಲದ ಸಂಸ್ಕೃತಿ ಇದು ಅಂತ ಭರತ ಮೇಲೆ ಭಗವಂತ ನಾನಾ ಅವತಾರಗಳಲ್ಲಿ ನಮಗೆ ಅತ್ಯಂತ ಹೊತ್ತಿರದ ಅವತಾರ ಶ್ರೀಕೃಷ್ಣನ ಅವತಾರ. ಅವತಾರದ ಕುರಿತಾಗಿಯೇ ನೇರವಾಗಿ ಪ್ರಶ್ನೆ ಪರಿಶುದ್ಧಾಗಿ ಆಡ್ತಾನೆ. ಕೃಷ್ಣಂ ಹ್ಯವಾಪ ಪರಮಂ ದಶಮಸ್ಯ ಪಾಠಾತ್ ಎಂದು ಪ್ರಾರಂಭದಿಂದ ಹೇಳದಂತೆ ದಶಮಸ್ಕಂದದ ಪಾರಾಯಣದಿಂದ ಪರಮನಾದ ಶ್ರೀಕೃಷ್ಣನ ಪಾದವನ್ನು ಆತ್ಮದೇವ ಸೇರಿಕೊಂಡ ಅಂತ ಕೇಳಿದ್ರು. ಅಂಥ ಪರಮನಾದ ಕೃಷ್ಣ ವಿಷಯದಲ್ಲೇ ನೇರವಾಗಿ ಪ್ರಶ್ನೆ ಮಾಡ್ತಾನೆ ಪರಿಶುದ್ಧಾಜ. ಮಹಾತ್ಮರೇ, ಭಗವಂತ ನಾನಾವತಾರ ವಿಧಗಳನ್ನು ಹೇಳಿ ರಾಜಋಷಿಗಳ ಬ್ರಹ್ಮರ್ಷಿಗಳ ದೇವಋಷಿಗಳ ಪ್ರಜಾಪತಿಗಳ ಸೃಷ್ಟಿಕ್ರಮವನ್ನು ಕೂಡ ಕಥನ ಮಾಡಿ ನನ್ನ ಅಜ್ಞಾನ ತೊಲಗುವಂತೆ ಮಾಡಿದರೆ, ನನಗೆ ಭಗವಂತನಲ್ಲಿ ನಿಷ್ಠೆ ಉಂಟಾಗುವಂತೆ ಮಾಡಿದರೆ ಇನ್ನು ಸುಲಭವಾಗಿ ದೇವರ ಬಳಿ ಹೋಗ್ತೀನಿ ನಾನು ಅನ್ನೋ ನಂಬಿಕೆ ನನಗೆ ಉಂಟಾಗಿದೆ. ಮಹಾಕೃತಜ್ಞತೆ ನಿಮಗೆ. ಇವಾಗ ಕಡೆಯದ ನನಗೆ ನೇರವಾಗಿ ಶ್ರೀಕೃಷ್ಣ ವಿಷಯವನ್ನು ಹೇಳಿರಿ, ಏಕೆಂದರೆ ನನ್ನ ಜೀವನದಲ್ಲಿ ಚೆನ್ನಾಗಿ ಹೆಣೆದುಕೊಂಡಿರುವ ಶ್ರೀಕೃಷ್ಣ ನಮ್ಮ ಪಿತಾಮಹರನ್ನು ಹೆಜ್ಜೆ ಹೆಜ್ಜೆಗೂ ಕಾಪಾಡಿದವನು ಶ್ರೀಕೃಷ್ಣ. ಪಂಚವರೈ ಫಲವಹಿಲ್ ಕಾತಾರ್ ಒಂದಾರ್ ನಾನಾ ಬಯಗಳಲ್ಲಿ ಪಂಚಪಾಂಡವರನ್ನು ಕಾಪಾಡಿದವರು ಶ್ರೀಕೃಷ್ಣ. ಮತ್ತು ತಾಯಿ ಗರ್ಭದಲ್ಲಿ ನಾನಿದ್ದಾಗ ನಾನು ಕಾಪಾಡಿ ರಕ್ಷಣೆ ಮಾಡಿದ ಶ್ರೀಕೃಷ್ಣ. ಈ ದೃಷ್ಟಿಯಲ್ಲಿ ಇಹಲೋಕದ ವಿಷಯದಲ್ಲೂ ಅವನ ಕೃತಜ್ಞತೆ ಉಂಟು. ಸಾಕ್ಷಾತ್ ಪರಮಾತ್ಮ ಅಂತ ಹೇಳ್ತಾ ಇದ್ದೀನಿ ನೀವು. ಅವನ ಅವತಾರ ಯಾತಕ್ಕೆ ಹೊಸದಾಯಿತು, ಹೇಗಾಯಿತು, ಅವನ ಒಡನಾಡಿಗಳು ಯಾರು, ಅವತಾರದಲ್ಲಿ ಅವನು ಮಾಡಿದ ಪವಿತ್ರತಮವಾಗಿ ಲೋಕ ಕಲ್ಯಾಣಕರವಾದ ಕೃತ್ಯಗಳಲ್ಲಿ ಕೆಲವನ್ನಾದರೂ ಹೇಳಿ ನಮಗೆ. ಏಕೆ ಹರಿ ಅನಂತ ಹರಿ ಕಥಾ ಅನಂತ, ಅಷ್ಟು ಹೇಳೋಕ್ಕಾಗೋಲ್ಲ ಕೇಳೋಕ್ಕಾಗೋಲ್ಲ, ಮುಖ್ಯವಾದ ಅದನ್ನು ಕಿವಿ ಬರಂತೆ ಮಾಡಿ ಎಂಬುದಾಗಿ ಪ್ರಶ್ನೆ ಕೇಳಿದಾಗ ಶುಕಮಶಿಗೆ ಪರಮ ಸಂತೋಷವಾಗುತ್ತೆ. ಅಪ್ಪ, ಶ್ರೀಕೃಷ್ಣ ಕಥೆ ಅನ್ನೋದು ಗಂಗೆಗೆ ಸಮಾನವಾದ್ದು. ಅದು ವಕ್ತಾರಂ ಪೃಚ್ಛಕಂ ಶ್ರೋತೃನೇ, ಕತೆ ಹೇಳತಕ್ಕವನನ್ನ ಹಾಗೆ ಪ್ರಶ್ನೆ ಮಾಡ್ತಕ್ಕವನನ್ನ ಕತೆ ಕೇಳತಕ್ಕವನನ್ನ ಮೂರನ್ನು ಕೂಡ ಗಂಗಾ ನದಿಯೋಪಾದಿಯಲ್ಲಿ ಪವಿತ್ರಗೊಳಿಸ್ತಕ್ಕದ್ದು ಶ್ರೀಕೃಷ್ಣ ಕಥೆ. ಅದನ್ನೇ ಕೇಳುವ ನೇರ ನೀ ಕೇಳಿರೋದು ಸುಭರಾತ ಹೇಳುವನಿ ಕೇಳು ಅಂತ ಹೇಳ್ತಾರೆ, ಪ್ರಾರಂಭ ಮಾಡ್ತಾರೆ. ಅಸುರರ ಮತ್ತು ಆಶ್ರಯಿಸಿದ್ನೆ ಕೂಡಿದ ಮನುಷ್ಯರ, ಅಸುರರೇವರು ಅಂತರಂಗದಲ್ಲಿ ಹೊಡೆ ಮನುಷ್ಯರು ಕೂಡ ಕಾಣ್ತಾ ಇದ್ದಾರೆ. ಅಂಥವ್ರ ಸಂಖ್ಯೆ ಹೆಚ್ಚಾಗಿ ಭೂಮಿ ಭಾರ ಆಯಿತು. ಆ ಭಾರವನ್ನು ತಡೆಯಕ್ಕೆ ಭೂಮಾತೆಗೆ ಸಾಧ್ಯವಾಗಲಿಲ್ಲ. ಅವಳು ಬ್ರಹ್ಮದೇವರ ಬಳಿಗೆ ಹೋಗಿ, ನನ್ನ ಭಾರ ಜಾಸ್ತಿ ಆಗಿದೆ, ತಡೆಯಕ್ಕಾಗ್ತಿಲ್ಲ, ಈ ಭಾರವನ್ನು ಪರಿಹಾರ ಮಾಡಬೇಕು ಎಂಬುದಾಗಿ ಹೇಳಿದಾಗ ಬ್ರಹ್ಮದೇವರು ಮಹೇಶ್ವರನನ್ನು ಮುಂದಿಟ್ಟುಕೊಂಡು ಕ್ಷೀರ ಸಮುದ್ರದ ಬಳಿಗೆ ಹೋಗಿ ಶ್ರೀ ಭಗವಂತನನ್ನ ಪುರುಷೋಕ್ತ ಮಂತ್ರಗಳಿಂದ ಸ್ತೋತ್ರ ಮಾಡಿದರು. ಪರಮಪುರುಷನೇ, ಪರಂಜ್ಯೋತಿಯೇ, ವಿಶ್ವದಲ್ಲಿ ವ್ಯಾಪಕನಾಗಿ ಅತ್ಯತಿಷ್ಠ ದಶಾಂಗುಲಂ ಎಂಬುದಾಗಿ ವಿಶ್ವವನ್ನು ದಾಂಟಿ ಮೇಲೆ ಹೋಗಿರುವ ಪರಂಜ್ಯೋತಿಯೇ, ನನ್ನ ಪ್ರಸನ್ನ, ನಾವು ಭೂಮಿ ಬಂದಿದ್ದಾಳೆ, ಭಾಳ ತಡೆಯೋಕ್ಕಾಗಲಿಕ್ಕಿಲ್ಲ. ನೋಡಿ, ಭಗವಂತನ ಬಳಿಯಲ್ಲಿ ಈ ವಿಷಯದಲ್ಲಿ ದಾರ್ಶನಿಕರು ಮೂರು ಅಭಿಪ್ರಾಯವನ್ನು ಕೇಳ್ತಾರೆ. ಒಂದು ಟ್ರಾನ್ಸೆಂಡೆಂಟಲ್, ಇನ್ನೊಂದು ಇಂಡ್ವೆಲಿಂಗ್, ಇಮನೆಂಟ್ ಅಂತ ಮೂರು ಪದ ಉಪಯೋಗಿಸ್ತಾರೆ ಪಾಶ್ಚಾತ್ಯ ದರ್ಶನಗಳಲ್ಲಿ. ಟ್ರಾನ್ಸೆಂಡೆಂಟಲ್ ಅಂದರೆ ಭಗವಂತ ಎಲ್ಲವನ್ನೂ ಮೀರಿದವನು, ಸರ್ವಾತೀತ ಅಂತ. ಇಂಡ್ವೆಲಿಂಗ್ ಅಂದರೆ ಅಂತರ್ಯಾಮಿ ಅಂತ ಅರ್ಥ. ಇಮ್ಮನೆಂಟ್ ಅಂದರೆ ಎಲ್ಲವೂ ಕೂಡ ಅವನೇ ಆಗಿದ್ದಾನೆ ಅಂತ. ಇದು ಮೂರು ಪದಗಳನ್ನು ಉಪಯೋಗಿಸ್ತಾರೆ. ಅಲ್ಲಿ ಧರ್ಮದಲ್ಲಿ ಒಂದೊಂದು ಧರ್ಮದವರು ಒಂದೊಂದು ಹೇಳಿ ಇನ್ನೊಂದು ಅವಹೇಳನ ಮಾಡ್ತಾರೆ. ಆದರೆ ಮಹರ್ಷಿ ಸಂಸ್ಕೃತಿಯಲ್ಲಿ ಎಲ್ಲವನ್ನೂ ಕೂಡ ಒಟ್ಟಿಗೆ ಹೇಳಿದೆ. ಅತ್ಯತಿಷ್ಠ ದಶಾಂಗುಲಂ ಎನ್ನುವುದು ಹಾಗೇನೆ, ಕಸ್ ಯಸ್ಮಾಕ್ಷರಮತೀತೋಹಂ ಅಕ್ಷರಭಿಜೋತ್ತಮ ಅತೋಸ್ಮಿ ಲೋಕೇ ವೇದೇಚ ಪ್ರಹಿತಃ ಪುರುಷೋತ್ತಮ ಎಂಬುದಾಗಿ, ಉತ್ತರ ಉತ್ತಮ ಎಂಬುದಾಗಿ ಎಲ್ಲವನ್ನೂ ಮೀರಿರ್ತಕ್ಕವನು ಪರಮಾತ್ಮ ಅನ್ನೋದನ್ನ ಸರ್ವಾತೀತ ಟ್ರಾನ್ಸೆಂಡೆಂಟ್. ಹಾಗೇನೆ ಎಲ್ಲ ಅಂತರ್ಯಾಮಿಯಾಗಿದ್ದಾನೆ. ಏಷತ ಆತ್ಮ ಅಂತರ್ಯಾಮಿ ಅಮೃತ. ಹಾಗೆಯೇ ಎಲ್ಲವೂ ಕೂಡ ಭಗವನ್ಮಯವೇ ಆಗಿದೆ. ಪುರುಷ ವೇದ ಸರ್ವಂ, ಇಷ್ಟು ದೃಷ್ಟಿಯನ್ನು ಹೇಳಿರ್ತಕ್ಕದೇ ಅಂದರೆ ವೇದೋಪನಿಷತ್ತು. ಅಂಥ ವೇದಗಳಲ್ಲಿ ವೇದೇಶು ಪೌರುಷಂ ಸೂಕ್ತಂ ಎನ್ನುವ ಸಾರಿಷ್ಠವಾದ ಪುರುಷೋತ್ತ ಮುದ್ದಗಳಿಂದ ಭಗವಂತನನ್ನು ಬ್ರಹ್ಮದೇವ ಸ್ತುತಿಸಿದರು. ಆಗ ಸಮಾಧಿಯಲ್ಲಿ ಅಂತರ್ವಾಣಿಯಾಗಿ ಭಗವಂತರು ಮೊಳಗಿಸಿದರ ಸಂದೇಶ, ನೀವು ಹೇಳಿದ ವಿಷಯ ನಮ್ಮ ಗಮನಕ್ಕೆ ಬಂದಿದೆ, ಶೀಘ್ರದಲ್ಲೇ ಭೂಮಿಯ ಭಾರವನ್ನು ಪರಿಹಾರ ಮಾಡುವುದಕ್ಕಾಗಿ ನಾವು ಅವತಾರ ಮಾಡುವೆವು, ನಮಗೆ ಹಾಸಿಗೆಯಾಗಿ, ನಮಗೆ ಪ್ರಾಣಶಕ್ತಿಯಾಗಿ, ನಮಗೆ ಮಣಿಯ ಬೆಳಕಾಗಿ, ನಾನಾ ಬಗೆಯಾಗಿ ಸೇವೆಯನ್ನು ಸಲ್ಲಿಸ್ತಾ ನಿಲ್ಲಾಲ ಪಡೆಯ ಮಿನಂದ ಸಿಂಹಾಸನ ಮಾಂ ಆದಿಶೇಷನು ಕೂಡ ನಮ್ಮ ಜೊತೆಯಲ್ಲಿ ಅವತಾರ ಮಾಡುತ್ತಾರೆ. ನನ್ನ ತಂಗಿಯಾಗಿ ಮಹಾಮಾಯೆ, ವೈಷ್ಣವಿ, ದುರ್ಗಾ ಎಂದು ಕರೆಯಲ್ಪಡತಕ್ಕಂತಹ ಚಂಡಿ ದೇವಿಯು ಕೂಡ ಅವತಾರ ಮಾಡ್ತಾರೆ. ನಾವು ಮೂರು ಕೂಡ ಇಳಿದು ಬರ್ತೇವೆ. ಧರ್ಮಸೇತು ರಕ್ಷಣೆಗೆ ಪಣ ತೊಟ್ಟಿದ್ದೇವೆ ಎಂಬುದಾಗಿ ಭಗವಂತನ ಅಭಯವಾಣಿ ಮೊಳಗಿತು. ಚಿರಕಾಲದಲ್ಲಿ ಆಗದೆ ಶೀಘ್ರಕಾಲದಲ್ಲೇ ಇದು ಕಾರ್ಯರೂಪಕ್ಕೆ ಬಂದಿತು. ಯದವಂಶದಲ್ಲಿ ಕಲಶಪ್ಪಯ್ಯನಾಗಿದ್ದವನು ಶೂರಸೇನ ಮಹಾರಾಜ. ಆ ಶೂರಸೇನ ವಂಶದಲ್ಲಿ ಹುಟ್ಟಿ ಬಂದವನೇ ಮಹಾತ್ಮನಾಗಿರುವ ಶ್ರೀಕೃಷ್ಣನಿಗೆ ತಂದೆಯಾಗುವ ಮಹಾಯೋಗವನ್ನು ಪಡೆದಿದ್ದ ವಸುದೇವ. ಆತನಿಗೆ ಉಗ್ರಸೇನನ ಪುತ್ರಿ, ನೆರವ ಪುತ್ರಿಯಲ್ಲ, ಉಗ್ರಸೇನ ತಮ್ಮ ದೇವಕ ಎನ್ನುವ ಪುತ್ರಿಯ ದೇವಿಕೆಯನ್ನು ಕೊಟ್ಟು ವಿವಾಹ ಮಗಳ ನೆರವೇರ್ತಾ ಇದೆ. ಇವರು ಯಾದವ ವಂಶಕ್ಕೆ ಸೇರಿದವರು. ಯಾದವರು ಅನ್ನೋರು ಯದುವಿನ ವಂಶದವರು. ಯದು ಎನ್ನುವನು ಯಯಾತಿ ರಾಜನ ಸುಪುತ್ರ, ಜ್ಯೇಷ್ಠ ಪುತ್ರ. ಆ ಯಯಾತಿ ರಾಜನ ಮತ್ತೊಬ್ಬ ಪುತ್ರ ಪೂರು. ಆ ಪೂರ್ನ ವಂಶದವರೇ ಪೌರವರು, ಪಾಂಡವ ಕೌರವರು ಅದೇ ವಂಶಕ್ಕೆ ಸೇರಿದವರು. ಈ ಯದುವಂಶಕ್ಕೆ ಸೇರಿದವರು ನಾರದರು. ಯದುವಂಶಕ್ಕೆ ಸೇರಿದ ವಸುದೇವ. ಈ ವಿವಾಹ ನಡೀತಾ ಇರುವಾಗ ದೇವಕಿ ವಸುದೇವರ ವಿವಾಹ ಮಗಳ, ಅದರಲ್ಲಿ ಉಗ್ರಸೇನ ಪುತ್ರ ವಾವಿಯಲ್ಲಿ ದೇವಕಿ ಅಣ್ಣ ಆಗಬೇಕು. ಅವನೇ ರಥದಲ್ಲಿ ಕುಳಿತು ವಾಘೆಯನ್ನು ಪಿಡಿದು ಸಾರಥ್ಯವನ್ನು ಓದಿಸ್ತಾ ಇದ್ದಾನೆ. ಆವಾಗ ಅವನಿಗೆ ನಭೋವಾಣಿ ಕೇಳಿಸ್ತು, ಯಾರನ್ನು ನೀನು ರಥದಲ್ಲಿ ಹೂಡಿಸಿ ಕರ್ಕೊಂಡು ಹೋಗ್ತಾ ಇದೆಯೋ ಅಶ್ಯಾವಿ ಅಷ್ಟಮೋ ಪುತ್ರ ತವ ಹಂತ ಭವಿಷ್ಯತಿ, ಇವಳು ಎಂಟನೇ ಪುತ್ರ ನಿನ್ನ ಸಂಹಾರ ಮಾಡೋನಾಗ್ತಾನೆ ಎನ್ನುವ ಧ್ವನಿ ಅವನಿಗೆ ಕೇಳಿಸ್ತಂತೆ. ಒಡನೆಯೇ ರೋಷಾನಲೋದ್ದೀಪಿತನಾಗಿ ಅವನು ಕತ್ತಿಯನ್ನು ಬರೆಸೆಡೆದು ತಂಗಿ, ನಿರಪರಾಧಿನಿಯಾದ ತಂಗಿ, ಅವಳನ್ನು ಸೂರ್ಯ ಅಂತ ಕರೀತಾರೆ, ವಿವಾಹ ಮಾಡಿಕೊಂಡು ಪತಿ ಮನೆಗೆ ಅವಳು ಹೋಗ್ತಾ ಇದ್ದಾಳೋ ಆ ವಧುವಿಗೆ ಸೂರ್ಯ ಅಂತ ಹೆಸರುಂಟು. ಸೂರ್ಯಾಸ್ಥಾನದಲ್ಲಿರುವ ತನ್ನ ತಂಗಿಯ ಮೇಲೆ ಆ ಕತ್ತಿಯನ್ನು ಬರಸೆಳೆದು ಪ್ರಯೋಗಿಸಿ ಕತ್ತಿ ಮೇಲೆ ಕೆತ್ತಿದ್ದಾನೆ. ವಸುದೇವ ಬಲದಿಂದ ಆತನ ಮಡಿಬಂಧವನ್ನು ಪಟ್ಟ ಹಿಡಿದು ಏದಿನಿ ಮಾಡಿಕೊಟ್ಟಿರೋದು, ನಿನ್ನ ತಂಗಿ ನಿರಪರಾಧಿನಿ ಹೆಂಗಸು, ಅವನ ಕತ್ತರಿಸೋ ಇದೆಯಲ್ಲ, ಏನಿದು ಏನಿದು, ಇದೇ ಪೌರುಷ ತೋರಿಸೋದು ನೀನು ಮಹಾಪರಾಕ್ರಮ ಇದ್ಕೊಂಡು. ಕನ್ನಡದ ಒಂದು ಗಾದೆ ಇದೆ, 30 ವರ್ಷ ಮಲ್ಲವಿದ್ಯೆ ಅಭ್ಯಾಸ ಮಾಡಿ ಕುಸ್ತಿಗೆ ಅಜ್ಜಿನ ಕರೆದ ಅಂತ, ಎಂತ ಅವಮಾನ. ಹಾಗಿಷ್ಟು ಮಹಾಪರಾಕ್ರಮ ಇಸ್ಕೊಂಡೇನು, ನಿನ್ನ ಕತ್ತಿ ಪ್ರಯೋಗಕ್ಕೆ ಶತ್ರು ಸಿಕ್ಕಿಲ್ಲ ಅಂದ್ಬಿಟ್ಟು ಹೆಂಗಸ್ಮೇ ಪ್ರಯೋಗ ಮಾಡ್ತೀಯ ನೀನು, ಎಂತ ಲಜ್ಜಾಸ್ಪದ ವಿಷಯ ಇದು ಅಂತ ಹೇಳ್ದ. ನಿನ್ನ ಮಾತು ಕೇಳೋಲ್ಲ, ಯಾರು ಉಪದೇಶ ಬೇಕಾದವರಿಗೆ ನಾನು ರಕ್ಷಣೆ ಮುಖ್ಯವಾದ್ದು, ಇವನು ಕೊಂದೇ ಕೊಲ್ತೇನೆ ನಾನು, ಯಾತ ಕೊಲ್ತೀಯೇ ಅಕ್ಷರವಾಣಿ ಹೇಳಿದೆ. ಈ ಗರ್ಭದ ಹುಡುತಕ್ಕಂಥ 8ನೇ ಪುತ್ರ ನಾನು ಸಂಹಾರ ಮಾಡ್ತಾನಂತೆ, ಮಾಡುವನು ಮುಂದೆ, ಅದಕ್ಕೋಸ್ಕರ ಚಾನ್ಸ್ ಯಾವುದು ಇರಬಾರ್ದು ಕೂಡ ಇವ ಕತೆ ಮುಗಿಸ್ಬಿಡ್ತೀನಿ. ಇವನಿಗೆ ಹೇಗಾರು ಮಾಡಿ ನೀನು ತಪ್ಪಿಸು ತತ್ಕಾಲದಲ್ಲಿ, ಅದಕ್ಕೋಸ್ಕರಪ್ಪ ನಿನಗೆ ಮರಣ ಭಯ ಓದಿರೋದು ಈಕೆಯಿಂದ ಈಕೆ ಪುತ್ರರಿಂದಲೋ, ಈಕೆ ಪುತ್ರನಂತಾನೆ, ಅದನ್ನು ಈಕೆ ಪುತ್ರನ್ನೆಲ್ಲ ತಂದೆ ಒಪ್ಪಿಸ್ಬಿಡ್ತೀನಿ ಆಯ್ತಲ್ಲ, ಅವ್ರನ್ನೇನು ಬೇಕಾದ್ರೂ ಮಾಡ್ಕೊನಿ. ಸರಿ, ಏನೋ ಬುದ್ಧಿ ತೋರ್ತೋ ಆಗಲಿ, ಎಚ್ಚರಿಕೆ, ಪ್ರತಿಯೊಬ್ಬ ಪುತ್ರನು ನಾನು ಬೆಳೀತಾನೆ ಸಮರ್ಪಿಸ್ಬೇಕು, ಹುಟ್ಟಿದೊಡನೆ ನಿನ್ನ ಮಾತು ನಂಬ್ತೀನಿ ನಾನು. ಸದ್ಯ ಬೀಸೋದೊಣ್ಣೆ ತಪ್ಪಿದ್ರೆ 1000 ವರ್ಷ ಆಯಸ್ಸು ಅಂತ, ಇಷ್ಟಾಗಲಿ ಮುಂದೆ ನೋಡೋಣ. ಒಂದು ಪಕ್ಷ ಎರಡನೇ ಪತ್ನಿ ಒಬ್ಬಳಾದ್ರೂ ಉಳಿತಾಡಲ್ಲ ಹೇಳಿದ ಮೇಲೆ ಇವನ್ ಮಾತ್ರ ಅದರಂತೆ ಆಗೋಯ್ತು. ಅವನು ಬಿಟ್ಬಿಟ್ಟ. ಮದುವೆಲ್ಲ ಮುಗಿದ ಮೇಲೆ ಅವಳಿಗೆ ಪುತ್ತೂರು, 6 ಮಂದಿ ಪುತ್ರರು ಹುಟ್ಟರು ಪುತ್ತೂರು. ಅದು ಮೊದಲನೇ ಪುತ್ರನ್ನ ತನ್ನ ಮಾತಿಗೆ ಅನುಗುಣವಾಗಿ ನೇರವ ತೊಳು ಕಂಸನಿಗೆ ಸಮರ್ಪಿಸ್ಬಿಟ್ಟು ಆಯ್ತಪ್ಪ. ಕಂಸನಿಗೆ ಸ್ವಲ್ಪ ಕಾಲದಲ್ಲಿ ದಯ ಉಂಟಾಯ್ತಂತೆ. ಬೇಡ, ಇವನು ಯಾಕೆ ಕೊಲ್ಲಬೇಕು? ಆ ಎಂಟನೇ ಪುತ್ರ ಹುಡ್ತಾನಲ್ಲ, ಅವನ ತಾನೇ ಮರಣ ಇರೋದು, ನನಗೆ ಈ ಮಗುನೇ ತಗೊಂಡು ಸತ್ಯನ ಅದು ಕೊಟ್ಟು ಕಳಿಸ್ಬಿಡ್ತಾನೆ. ಹಾಗಂದ್ಬಿಟ್ಟು ಮುಸ್ಲಿಮನ ಸಮಾಧಾನ ಆಗಲಿಲ್ಲ. ಅವ್ಯವಸ್ಥಿತ ಚಿತ್ತಸ್ಯ ಪ್ರಸಾದೋಪಿ ಭಯಂಕರ. ಯಾವನ ಬುದ್ಧಿಯಲ್ಲಿ ವ್ಯವಸ್ಥೆ ಇಲ್ವೋ, ಹುಚ್ಚೇರಿ ಮನುಷ್ಯ, ಅನುಗ್ರಹ ತೋರಿಸಿದ್ರು ಕೂಡ ಅದು ಭಯಂಕರ. ಯಾವ ಸಮಯಕ್ಕೆ ಏನು ಮಾಡ್ತಾನೆಯೋ. ಈ ಹುಚ್ಚ ಆಸ್ಪತ್ರೆಯಲ್ಲಿ ಕೆಲ ರೋಗಿಗಳಿದ್ದಾರೆ, ಆ ರೋಗಿಗಳ ಹತ್ರ ಮಾತಾಡೋಕೆ ಹೋದ್ರೆ ತುಂಬ ಜಾಣತನ ಮಾತನಾಡ್ತಾರೋ. ಎಷ್ಟು ಬುದ್ಧಿ ಬಂತು, ಎಷ್ಟು ಜಾಣರು, ವ್ಯವಹಾರ ತಿಳಿದವರು. ಇವರಂತೊಂದು ಹುಚ್ಚ ಆಸ್ಪತ್ರೆ ಇರ್ತಾರಲ್ಲ, ಅವರೇ ಹುಚ್ಚರು ಅಂತ ಅನ್ಸುತ್ತೆ ನಮಗೆ. ಹಾಗಂದ್ಬಿಟ್ಟು ಅವತ್ತು ಹಾಗೇ ಮಾತನಾಡ್ತಾ ಇರುವಾಗ ಉಗುಳ್ಬಿಡ್ತಾ ಇರೋ ಮೇಲೆ ಮೂದತೆ. ಏಕೆಂದ್ರೆ ವ್ಯವಸ್ಥಿತ ಚಿತ್ತರಲ್ಲ ಅವರು ಮುಂದೆ. ಈ ಕಂಸ ಅವ್ಯವಸ್ಥಿತ ಚಿತ್ತ, ಏನು ಮಗುವನ್ನು ತತ್ಕಾಲ ಕೊಟ್ಟಿದ್ರು ಏನಾಗುತ್ತೋ ಅಂತ ನಂಬಿಕೆ ಇಲ್ಲ ಪಾಪ ಅವನಿಗೆ. ಅವ ನಂಬಿಕೆಯಂತೆಯೇ ಆಯಿತು. ಈ ಮಧ್ಯೆ ಕಲಹಪ್ರಿಯರನ್ನು ಪ್ರಸಿದ್ಧ ಆಗಿರ್ತಾಗ ಮಹಾತ್ಮರಾದ ನಾರದರು ಬಂದು ಇವನಿಗೆ ತಾಗಿ, ನೋಡು ನೀನು ಯಾರು ಗೊತ್ತಾ, ಉಗ್ರಸೇನ ಕಂಸ ತಿನ್ಕೊಂಡಿದ್ದೀಯ, ಹಿಂದಿನ ಜನ್ಮದಲ್ಲಿ ನೀನು ಕಾಲನೇಮಿ ಎಂಬ ರಾಕ್ಷಸನಾಗಿದ್ದೆ, ಆ ಮಹಾವಿಷ್ಣು ನಿನ್ನ ಸಂಹಾರ ಮಾಡಿದ್ದ, ಇವಾಗ ನಿನ್ನ ಸಂಹಾರ ಮಾಡ್ಕೋಸ್ರೆ ಅವನೇ ಹುಟ್ಟಿ ಬರ್ತಾನೆ, ವಸುದೇವನ ಮಗನ ಹುಟ್ಟಿ ಬರ್ತಾನೆ. ಬಂದು ಯಾರನ್ನ ಯಾದವರು ನಿನ್ನ ಬಂಧು ಅಂತ ತಿಳ್ಕೊಂಡಿದೀಯೋ ಅವೆಲ್ಲ ಕೃಷ್ಣನ ಸಹಾಯ ಮಾಡೋಕೆ ಹುಟ್ಟಿರ್ತಕ್ಕಂಥ ದೇವತೆಗಳು. ಆಪತ್ರಾದರೂ ತುಂಬ ಕಡಿಮೆ, ಇಲ್ಲಿ ಕರ್ತವ್ಯ ಎಚ್ಚರಿಸಿದೆ ಹೊರಟದೆ. ಮಿತಿ ಮೀದ ಕೋಪಗೊಂಡು ಆ ಮಕ್ಕಳನ್ನ ಬಿಟ್ಟಿದ್ನಲ್ಲ, ಅದು ಇನ್ನೂ ಮಕ್ಕಳು ಹುಟ್ಟಿದ್ರಲ್ಲ, ಆ ಆರು ಮಂದಿ ಮಕ್ಕಳನ್ನ ತಂದು ಅವ್ರನ್ನ ನಿಸ್ಸಂಕೋಚವಾಗಿ ನಿರ್ದಯವಾಗಿ ನಿರ್ದಾಕ್ಷಿಣ್ಯವಾಗಿ ಕೊಂಡು ಹಾಕ್ಬಿಟ್ಟ. ಆನಂತರದಲ್ಲಿ ಏಳನೇ ಕಲ್ಪದಲ್ಲಿ ಸಂಕರ್ಷಣ ಬಲಕ್ಕೆ ದೇವತೆ, ಜ್ಞಾನ ಬಲ ಎರಡಕ್ಕೂ ಅಧಿಪತಿಯಾಗಿರುವ ಭಗವಂತನ ಮಹಾಶಕ್ತಿ ಶೇಷಮೂರ್ತಿ ಬಲರಾಮದೇವರು ಅವತಾರ ಮಾಡಬೇಕಾಗಿದೆ. ಅವತಾರ ಮಾಡಲು ದೇವಕ್ಕೆ ಪುತ್ರರು ಬಲಕ್ಕೆ ದೇವತೆ, ಅವರು ಜ್ಞಾನ ಬಲ ಎರಡಕ್ಕೂ ದೇವತೆ, ಜ್ಞಾನ ಬಲ ಐಶ್ವರ್ಯ ವೀರ್ಯ ಶಕ್ತಿ ತೇಜಸ್ಸು ಅಂತ ಆರು ಗುಣಗಳು ಪರಮಾತ್ಮನಿಗೆ. ಆ ಪರಮಾತ್ಮನ ನಾಲ್ಕು ವ್ಯೂಹಗಳಲ್ಲಿ ಮೂರು ವ್ಯೂಹಗಳು ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧ ಮೂರಿಗೆ ಒಬ್ಬೊಬ್ಬರಿಗೆ ಎರಡೇ ಗುಣಗಳು ಡಿಸ್ಟ್ರಿಬ್ಯೂಷನ್ನು, ಜ್ಞಾನ ಬಲ ಸಂಕರ್ಷಣಿಗೆ, ಐಶ್ವರ್ಯ ವೀರ್ಯ ಪ್ರದ್ಯುಮ್ನಿಗೆ, ಮುಂದಿನ ಗುಣಗಳು ಅನಿರುದ್ಧನಿಗೆ. ಹೀಗೆ ಡಿಸ್ಟ್ರಿಬ್ಯೂಷನ್ನಲ್ಲಿ ಜ್ಞಾನ ಬಲ ಐಶ್ವರ್ಯ ವೀರ್ಯ ತೇಜಸ್ಸು, ಅದರಲ್ಲಿ ಜ್ಞಾನ ಬಲ, ಅದಕ್ಕೆ ಭಗವದ್ಜ್ಞಾನಿಗಳು ಪ್ರಕೃಷ್ಟ ವಿಜ್ಞಾನ ಬಲೇಕಥಾಮನಿ ಎಂಬುದಾಗಿ, ವಿಜ್ಞಾನ ಬಲ ಎರಡಕ್ಕೂ ಏಕಾಷ್ಟ್ರನಾಗಿರ್ತಕ್ಕವನು ಅವನಿಗೆ ಬಲರಾಮ ಮುಂದೆ ಹೆಸರು ಬರುತ್ತೆ. ಅವನ ದೇವಿಕೆ ಗರ್ಭದಲ್ಲಿ ಸೇರಿರುವಂತೆಯೇ ಭಗವಂತನಾಜ್ಞೆ ಅಮ್ಮ ಮಹಿಷಮರ್ದಿನಿ ದುರ್ಗಿ ನಾರಾಯಣಿ ಬಾಯಿನಿ, ಈ ಗರ್ಭವನ್ನು ನನ್ನ ಯೋಗಶಕ್ತಿಯಿಂದ ನಂದಗೋಪನ ಹೆಂಡತಿ ಯಶೋದೆ ಅಂತಿದ್ದಾಳೆ ಅಲ್ಲಿ ತಗೊಂಡೋಗಿ ನೀನು ಬದಲಾಯಿಸ್ಬಿಡಿ ಇರುವಂತೆ ಮಾಡ್ಬಿಡು, ಅಲ್ಲಿ ಹುಟ್ಟಲಿ ಅವನು. ಆಮೇಲೆ ನಾವು ಅವತಾರ ಮಾಡ್ತೀವಿ, ನಾ ಅವತಾರ ಮಾಡಿದೊಡನೆಯೇ ನಿನ್ನ ಕೂಡ ಅವತಾರ ಮಾಡು, ನಿನ್ನ ಪ್ರತಿಷ್ಠೆ ಹೆಚ್ಚಾಗುತ್ತೆ, ಅದರಿಂದ ಎಲ್ಲರೂ ಕೂಡ ನಿನ್ನನ್ನು ದುರ್ಗಗಳಿಂದ ದಾಟಿಸುವ, ದುರ್ಗಗಳನ್ನು ದಾಟಿರುವ, ದುರ್ಗತಿಯನ್ನು ತಪ್ಪಿಸುವ ದುರ್ಗ ಎಂದು ಕರೆಯುತ್ತಾರೆ. ಇಚ್ಛಾ ಜ್ಞಾನ ಕ್ರಿಯಾ ರೂಪಣಿ ಎಂಬುದಾಗಿ ಆರಾಧಿಸುತ್ತಾರೆ. ನನ್ನ ವೈಷ್ಣವಿ ನಾರಾಯಣಿ ಚಂಡಿ ಚಾಮುಂಡಿ ಶಾಕಂಭರಿ ಕನ್ಯಾ ಮುಂತಾದ ಹೆಸರುಗಳನ್ನು ಆರಾಧಿಸುತ್ತಾರೆ. ನನ್ನ ಪೂಜೆ ಮಾಡುವಾಗ ದುಮ್ ದುರ್ಗಾಯೇ ನಮಃ ನಿನ್ನ ಪೂಜೆಯನ್ನು ಮಾಡಿಸುತ್ತಾರೆ. ಸ್ಮೃತಿಗಳು ಹೇಳುತ್ತೆ. ಇಂಥ ಶಕ್ತಿಯನ್ನು ಕೊಟ್ಟಿದ್ದೀನಿ ಹೇಳಿ ಹಾಗ್ಯಾರು ಎಂಬುದಾಗಿ ಭಗವಂತನನ್ನು ಬಲವೊಂದು ಪ್ರದಕ್ಷಿಣೆ ಮಾಡಿ ಪ್ರಸಾದ ಎಂಬುದಾಗಿ ಬೀಳ್ಕೊಂಡು ಆಕೆ ಹೊರಟು ಬಂದರು. ತಾನು ಹುಟ್ಟೋ ಸಮಯವನ್ನು ಆಕೆ ಕಾಯ್ತಾ ಇದ್ದಾಳೆ. ಆ ಸಮಯಕ್ಕೆ ಭಗವಂತನು ದೇವಕಿದೇವಿಯ ಗರ್ಭದಲ್ಲಿ ಅವತಾರ ಮಾಡ್ತಾ ಇದ್ದಾನೆ. ಆಕೆ ಗರ್ಭಿಣಿಯಾಗಿರುವಾಗ ಸೆರೆಮನೆಯಲ್ಲಿ ಇದ್ದಂತಹ ಸೇವಕರನ್ನು ಕರೆಯುವಾಗ ಆ ಸೇವನಿಗೆ ಬೇರೆ ಬೇರೆ ಅರಿಷ್ಟ ಮುಂತಾದ ಹೆಸರುಗಳು. ಆದ ಅವಳು ಹೇ ಇಂದ್ರ ಈ ಕೆಲಸ ಮಾಡು, ವರುಣನೇ ಈ ಕೆಲಸ ಮಾಡು ಅಂತ ಆಜ್ಞಾಪಿಸ್ತಾಳಂತ ಅವಳು. ಕಾರಣ ಅವಳು ಹೊರಡಿರೋದು ವೈಷ್ಣವ ತೇಜಸ್ಸು. ಈ ದೇವತೆಗಳೆಲ್ಲ ಭಗವಂತನ ಸಾಕ್ಷಾತ್ ಕಿಂಕರು ಅಂತ ಹೆಸರನ್ನು ಕೂಡಿ ಮಹಾತ್ವಯಸಿಂದ ತೊಳತೊಳಗೆ ಬೆಳಗ್ತಾ ಇರ್ತಕ್ಕಂಥ ಚಿನ್ಮೂರ್ತಿ ಆಯ್ದಾಳೆ ದೇವಕಿ ದೇವಿ. ಇನ್ನೇ ಶ್ರೀಕೃಷ್ಣ ಅವತಾರವಾಗಬೇಕು. ಆ ಸಮಯ ಸರಿಯಾಗಿ ನಾರದರು ಅವತಾರ ಮಾಡ್ತಾ ಇರೋ ಶ್ರೀಕೃಷ್ಣ ನೋಡೋಕೆ ಮೊದಲು ಅವನೇ ತಂದೆ ತಾಯಿಗಳಾಗಿರ್ತಕ್ಕಂಥ ವಸುದೇವ ದೇವಿಕೆಯನ್ನು ಅಭಿನಂದನೆ ಮಾಡೋಕೋಸ್ಕರವಾಗಿ ಒಳಗಡೆ ಬರ್ತಾರೆ. ಆ ಕಂಸನ ಕಟ್ಟಪ್ಪಣೆ, ಒಳಗಡೆ ಯಾರನ್ನೂ ಬಿಡಕೂಡ್ದು, ನನ್ನ ಅನುಮತಿ ಇಲ್ಲದೆ. ಕಂಸ ಅನುಮತಿ ಇಲ್ಲದೆ ನಾರದ ಸೆರೆಮನೆಗೆ ಬಳಿಗೆ ಪ್ರವೇಶ ಮಾಡ್ತಾರೆ. ಆದರೆ ಕಂಸನ ಸೇವಕರು ಬಿಡೋಲ್ಲ ನಿಮ್ಮನ್ನ ಒಳಗಡೆಗೆ, ಮಹಾರಾರ ಕಟ್ಟಪ್ಪಣೆ ಆಗಿದೆ ಸರಿ ಅಂತಬಿಟ್ಟು ಹಾಗೆ ಅಂತರ್ಧಾನ ಹೊಂದಿ ಒಳಗಡೆ ಹೊರಟೋಗ್ತಾರೆ. ಇವ್ರಿಗೆ ಗೊತ್ತಾಗೋಲ್ಲ ಕಂಸ ಸೇವಕರಿಗೆ ಒಳಗೆ ಹೋಗಿ ವಸುದೇವ ದೇವಕಿಯನ್ನು ಅಭಿನಂದನೆ ಮಾಡಿ ಭಗವಂತ ಮೂರು ಲೋಕಗಳನ್ನು ಆಳ್ತಕ್ಕಂಥ ಸ್ವಾಮಿ ನನಗೆ ಗರ್ಭ ಕೊಡ್ತಾನೆ ಎಂಬುದಾಗಿ ಅಭಿನಂದನೆಗಳೆಲ್ಲ ಮಾಡಿಬಿಟ್ಟು ಅಲ್ಲಿಂದ ಬರುವಾಗ ಸಗುಣವಾಗಿ ಸಾಕಾರವಾಗಿ ವೀಣೆಗೆ ಬಂದ್ಬಿಡ್ತಾವ. ಅವ್ರ ಸೇವಕೆಲ್ಲ ಹಿಡ್ಕೊಳ್ತಾ ಅವ್ರನ್ನ, ಏ ನೀವು ಹೇಳಿದ್ದೇನು ಒಳಗಡೆ ಹೋಗ್ಬಾರ್ದು ಅಂತ, ಒಳಗಡೆ ಹೊರಗಡೆ ಬರಬಾರ್ದ, ಕೇಳ್ಕೊಂಬನಿ ಹೋಗಿ ಕಂಸ ನಮ್ಮ ಪ್ರಭುವನ್ನ ಒಳಗಡೆಯಿಂದ ಹೊರಗಡೆ ಬರ್ಬೋದು ಕೇಳ್ಕೊಂಬನ್ನಿ ಅಂತ ಹೇಳ್ಬಿಟ್ಟು ಅವನು ಕೇಳ್ಕೊಂಡು ಬರಬಿಡಿ ಅಂತ ನಾನು ಹೊರಟೋಗ್ತಾರೆ ಅಂತ ಪುರಾಣಾಂತರ ಕಥೆ ಹೇಳ್ತಾರೆ. ಅದು ನಾರದ ಸ್ವಭಾವಕ್ಕೆ ಅನುಗುಣವಾದ ವ್ಯವಹಾರ, ಏನಾದ್ರು ಈ ಥರದ್ದು ಚಮತ್ಕಾರ ಮಾಡತಕ್ಕದ್ದು. ಯದ್ಗರ್ಭಂ ಜಗದಖಿಲಂ ಸೇವ ಗರ್ಭ ದೇವಕ್ಯಾ ಸಮಜನೆ ದೇವದೇವ ವಂದಃ ಅಂದ್ಯಾ. ಜಗತ್ತೆಲ್ಲ ಯಾವ ಭಗವನ್ಮಯವಾಗಿದೆಯೋ ಅಂತ ಭಗವಂತನೇ ದೇವಿಗೆ ಗರ್ಭವಾಗಿ ಇವತ್ತನ್ನು ಪ್ರಕಟಪಡಿಸಿಕೊಂಡಿದ್ದಾನೆ. ರಾತ್ರಿ 12 ಗಂಟೆ ಸಮಯ, ರೋಹಿಣಿ ನಕ್ಷತ್ರ, ಸಿಂಹ ಶ್ರಾವಣ ಮಾಸ, ಬುಧವಾರ, ಚಂದ್ರೋದಯ ಆಗ್ತಾ ಇರೋ ಸಮಯದಲ್ಲಿ ಪ್ರಬೋಧ ಚಂದ್ರನಾದ ಭಗವಂತನ ಒಂದು ಅವತಾರ. ನಡುತು ರುಪ್ಸರಸೋ ದಿವಿ ನಂದಿತಾ ಕಿಮಪಿ ಗೀತ ಮೈಯತ ಕಿನ್ನರೈ. ದೇವತರು ಪರಮ ಸಂತೋಷದಿಂದ ಭಗವಂತ ಅವತಾರವನ್ನು ಕೊಂಡಾಡ್ತಾ ಇದ್ದಾರೆ. ಗೀತಾ ವಾದಿತ್ರ ಮುಂತಾದವುಗಳಿಂದ ಎಲ್ಲ ಕತ್ತಲೆಯೂ ಕೂಡ ಬೆಳಕಾಗಿಬಿಟ್ಟಿದೆ. ನಿಶೀತೆ ತಮೋದ್ಭೂತೆ ಜಾಯಮಾನೆ ಜನಾರ್ದನೆ ದೇವಕ್ಯಾಂ ದೇವರೂಪಿಣ್ಯಾಂ ವಿಷ್ಣು ಸರ್ವಗುಹಾಶಯ ಆವಿರಾಸೀದ್ ಯಥಾ ಪ್ರಾಚ್ಯಾಂ ದಿಶೀಂದುರಿವ ಪುಷ್ಕಲಃ. ಹೇಳಿಪ್ಪ ದೇವಕ್ಯಾಂ ದೇವರೂಪಿಣ್ಯಾಂ ವಿಷ್ಣು ಸರ್ವಗುಹಾಶಯ ಆವಿರಾಸೀದ್ ಯಥಾ ಪ್ರಾಚ್ಯಾಂ ದಿಶೀಂದುರಿವ ಪುಷ್ಕಲಃ. ಸ್ವಾಮಿ ಅವತಾರವಾಯಿತು, ಲೋಕದ ಬೆಳಕು ಬಂತು. ಕಂಸ ದೇವಕಿ ವಸುದೇವರನ್ನ ಸೆರೆಮನೆ ಒಳಗಡೆ ಇಟ್ಟಿದ್ದಲ್ಲದೆ ಹೇಗೋ ತಪ್ಪಿಸ್ಬೋದು ಯಾರು ಅಂದ್ಬಿಟ್ಟು ಅವರ ಕೈಗಳಿಗೆ ತೋಳುಗಳನ್ನು ಹಾಕಿ ಕೋಳಗಳನ್ನು ಹಾಕಿದ್ದಾನೆ. ಸರ್ಪಣಿ ಜಂಜೀರ್, ಕತ್ತಲೆ ಕೋಣೆ. ಆದರೆ ಭಗವಂತನ ಅವತಾರವಾದೊಡನೆಯೇ ಕತ್ತಲೆ ಹೊರಟೋಯಿತು. ಕೋಳಗಳು ತಾನಾಗಿಯೇ ಕಳಚೋದು. ಕಂಸನ ದ್ವಾರಪಾದಗಳೆಲ್ಲರೂ ಕೂಡ ವಿಚಿತ್ರವಾಗಿ ನಿದ್ರೆ ಬಂದ್ಬಿಡ್ತು. ಭಗವಂತನ ಅವತಾರವಾದೊಡನೆಯೇ ಒಳಗಡೆ ಹೊರಗಡೆ ಕತ್ತಲೆಲ್ಲ ಹೊರಟೋಗ್ಬಿಡುತ್ತೆ. ಎಲ್ಲ ಬಂಧನಗಳ ಅಜ್ಞಾನ ಬಂಧನ ತನಗೆ ಕಳಿಸಿ ಬಿದ್ದು ಹೋಗ್ಬಿಡುತ್ತೆ. ಕಲಿಹ್ ಕಂಸಸ್ಸ ಭೂಪತಿ ಎಂದು ಕೃಷ್ಣೋಪೀತಿ ಹೇಳುವ ಕಲಿಪುರುಷನ ಪ್ರತಿರೂಪವಾಗಿರೋ ಕಂಸ ಇದ್ದಾನಲ್ಲ, ಅವನ ಕಿಂಕರರು ದ್ವಾರಪಾಲಕರು ಇಂದ್ರಿಯರು ಅವಳೆಲ್ಲ ತನ್ನ ಎದುರೇ ಬಂದ್ಬಿಡುತ್ತೆ. ಭಗವತ್ ಸಮಾಧಿಯಲ್ಲಿ ಭಗವತ್ ಅವತಾರ ಸಮಿಷ್ಟೆಲ್ಲೂ ಆಗುತ್ತೆ. ಭಿದ್ಯತೆ ಹೃದಯ ಗ್ರಂಥಿ ಛಿದ್ಯಂತೆ ಸರ್ವ ಸಂಶಯ ಕ್ಷೀಯಂತೆ ಚಾಸ್ಯ ಕರ್ಮಾಣಿ ತಸ್ಮಿನ್ ದೃಷ್ಟೇ ಪರಾವರೇ. ಆ ಭಗವಂತನ ಅವತಾರ ಆಗ್ತಾ ಇರಬೇಕು ಅನ್ನುವಾಗ ವಸುದೇವ ಭಗವಂತನ ಪ್ರಾರ್ಥನೆ ಮಾಡಬೇಕು. ಆ ಭಗವಂತನ ಪ್ರಾರ್ಥನೆ ಮಾಡೋ ಮೊದಲವನು ಕತ್ತೆಗಳನ್ನು ಪ್ರಾರ್ಥನೆ ಮಾಡದಂತೆ. ಅರೆ ಕತ್ತೆಗಳೇ ಕಿರಿಚಿಬೇಡಿ 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 ಅಂತ. ಈ ಕತ್ತೆ ಪುತ್ರ ಜನನ ಸಮಯ ಬಂದಾಗ ಶಕುನ ಕತ್ತೆ ಕಿರಿಚೋದು. ಈ ಕತ್ತೆ ಕೇಳಿಬಿಟ್ರೆ ಕಂಸನ ಸಮಯ ಓಡ್ಬಂದ್ಬಿಡ್ತಾನೆ. ಕತ್ತೆಯೇ ಕಿರಿಚಿಬೇಡ ಕಿರಿಚಿಬೇಡ ಅಂತ ಕಾರಿವಾಸಿ ಕತ್ತೆ ಕಾಲು ಕಟ್ಟು ಅನ್ನೋಗಾದೆ ಇವಾಗ ಪ್ರಾರಂಭ ಆಯಿತು ಅಂತ ಹೇಳುತ್ತಾರೆ. ಹಿಂದೆ ಲೇಪಾಕ್ಷಿ ಕತೆ ಹೇಳಿದ್ದೆ ನಾನು. ಆ ಲೇಪಾಕ್ಷಿಯಲ್ಲಿ ಕಲ್ಲು ಕಂಬಲು ಒಂದು ಚಿತ್ರ ಇದೆ, ಅದರಲ್ಲಿ ಒಂದು ಕತ್ತೆ. ಆ ಕತೆ ವಸುದೇವ ದೀರ್ಘದಂಡ ಪ್ರಣಾಮ ಮಾಡ್ತಾ ಇರೋದು, ಯಾಕೆಂದ್ರೆ ಕಿರಿಚ್ಕೋಬೇಡ ಕತ್ತೆನೋ ಸದ್ದಿಲ್ಲದೆ ಇತ್ತು. ಕಂಸ ತತ್ಕಾಲದ ಗೊತ್ತಾಗಲಿಲ್ಲ. ಆವಾಗ ಭಗವಂತ ತನ್ನ ಪರಮ ವೈಷ್ಣವ ಸ್ವರೂಪ ಜ್ಯೋತಿಯಲ್ಲಿ ಕಾಣಿಸ್ಕೊಳ್ತಾನೆ. ಚತುರ್ಭುಜನಾಗಿ ಶಂಖಚಕ್ರಗಾದ ವಾಯುದೇವನ ಕೌಸ್ತುಮಣಿಯಿಂದಲೂ ಕೂಡ ಅಲಂಕೃತನಾಗಿ ದರ್ಶನ ಕೊಡ್ತಾನೆ. ದೇವದೇವನ್ನು ನೋಡಿ ದೇವಿಕೆ ವಸುದೇವರು ಪರಮಾನಂದದ ಪರಾಕಾಷ್ಠೆಯಲ್ಲಿ ಹೋಗಿ ಲೀನರಾಗ್ತಾರೆ. ದೇವಿಕೆ ತಿಳಿಸುತ್ತಾಳೆ, ರೂಪಂ ವ್ಯಕ್ತತೆ ಪ್ರಾಹುರವ್ಯಕ್ತಮಾದ್ಯಂ ಬ್ರಹ್ಮಜ್ಯೋತಿ ನಿರ್ಗುಣಂ ನಿರ್ವಿಕಾರಂ ಸತ್ತಾಮಾತ್ರಂ ನಿರ್ವಿಶೇಷಂ ನಿರೀಹಂ ಸತ್ವಂ ಸಾಕ್ಷಾತ್ ವಿಷ್ಣುರುಧ್ಯಾತ್ಮದೀಪ ಗತೇ ಲೋಕೆ ದ್ವಿಪರಾರ್ಧಾವಸಾನೆ ಮಹಾಭೂತೇಷ್ವಾದಿಭೂತಂ ಗತೇಷು ವ್ಯಕ್ತೇ ವ್ಯಕ್ತಂ ಕಾಲವೇಗೇನ ಯಾತೆ ಭವಾನ್ ಏಕಃ ಶಿಷ್ಯತೆ ಶೇಷರೂಪಃ. ವಸುದೇವನು ಕೂಡ ಅಧ್ಯಾತ್ಮ ಗರ್ಭಸ್ತುತಿಗಳಿಂದ ಭಗವಂತ ಸ್ತೋತ್ರ ಮಾಡ್ತಾನೆ. ಪ್ರಭು ನಮ್ಮಳು ಜೀವನ ಪವನ ಆಯಿತು, ನಾವು ಉದ್ಧಾರವಾದವು. ಆದರೆ ಉಪಸಂಹರಭೂತ ಆತ್ಮನ್ನೇ ಅದೋರೂಪಂ ಮಹಾದ್ಭುತಂ, ನನ್ನ ಮಹಾದ್ಭುತವಾದ ಈ ದಿವ್ಯರೂಪನ ಉಪಸಂಭವ ಮಾಡ್ಕೋಪ ತಂದೆ. ಪ್ರಭು ಶ್ರೀಕೃಷ್ಣ ಅಭಯ ಮುದ್ರೆಯಿಂದ ನಿರ್ಭಯರಾಗಿರಿ. ಹಿಂದೆ ದೇವಮಾತೆ ನೀನು ಪುಷ್ಣಿಯಾಗಿದ್ದೆ, ನನ್ನ ಪತಿಯು ಗಂಧರ್ವ ರಾಜ, ನೀವು ತಪಸ್ಸು ಮಾಡಿದ್ದ ನನ್ನನ್ನು ನಿಮಗಲ್ಲ ಹುಟ್ಟಿದ್ದೆ, ಅದಕ್ಕೆ ಪುಷ್ಣಿ ಗರ್ಭ ಅಂತ ಹೇಳಿ ನನಗೆ. ಆವಾಗ ನನ್ನ ಪುತ್ರನನ್ನಾಗಿ ಹುಟ್ಟಬೇಕು ಅಂತ ಕೇಳಿದ್ರೆ ಹೊರತು ಮುಕ್ತಿಯನ್ನು ಕೇಳಲಿಲ್ಲ ನೀವು. ಅದನ್ನು ಮುಂದಕ್ಕೆ ನೀವೇನೇ ಅದಿತಿ ಕಶ್ಯಪ ರೂಪದ ಹುಟ್ಟಿದ್ರಿ. ಅವ ನಾನೇ ವಾಮನನಾಗಿ ನಿಮ್ಮ ಪುತ್ರನಾಗಿ ಹುಟ್ಟಿದೆ. ಮೂರನೇ ಜನ್ಮದಲ್ಲಿ ದೇವಕಿ ಯುವದೇವರಾಗಿದ್ದೀರಿ ನೀವು, ನಿಮ್ಮ ಪುತ್ರನ ಹುಟ್ಟಿದ್ದೀರಿ. ಯುವಾಮ್ಮಾಂ ಪುತ್ರಭಾವೇನ ಬ್ರಹ್ಮಭಾವೇನ ಚಾಸಕೃತ, ನೀವು ನನ್ನ ಪುತ್ರಭಾವದಿಂದ ಆರಾಧಿಸ್ತೀರಿ, ಕೆಲವೊಮ್ಮೆ ಬ್ರಹ್ಮಭಾವದಿಂದ ಆರಾಧಿಸ್ತೀರಿ, ಎರಡೂ ಸುಖ ನಿಮ್ಮನ್ನು ಕೊಡ್ತೀನಿ ನಾನು. ಇವ ನೀನೇನೋ ಸ್ವಲ್ಪ ಹೆದರಿಕೆ ವ್ಯಕ್ತಪಡಿಸಿದೆಯೇ, ನನ್ನ ರೂಪವನ್ನು ಉಪಸಂಹಾರ ಮಾಡ್ಕೋಬೇಕು ಅಂತ ಕಂಸನ ಹೆದರಿಕೆನೆ ಆಗ್ಬೋದು. ನಿನಗೆ ಏನಾದರೂ ಹೆದರಿಕೆ ಇದ್ದರೆ ನನ್ನನ್ನು ಒಡನೆಯೇ ನಂದಗೋಪನ ಮನೆಗೆ ತೆಗೆದುಕೊಂಡು ಹೋಗಿಬಿಡು ಅಂತ ನಿನಗೆ ಅಂಡರ್ಸ್ಟುಂಡ್. ನನಗೆ ಭಯವಿಲ್ಲ, ನನ್ನ ನಮ್ಮದವ್ರಿಗೂ ಭಯವಿಲ್ಲ. ಅಭೀತಿರ ಯಜ್ಜುಷಾಂ ಯದವಧೀರಿತಾನಾಂ ಭಯಂ ಭಯಾಭಯವಿಧಾಯಿನೋ ಜಗತಿಯನ್ನಿ ದೇಶೇ ಸ್ಥಿತ ಅಂತವನು. ನಿನಗೆ ಭಯ ಆಗೋ ಸಹಜ, ಒಂದು ಕೆಲಸ ಮಾಡು, ಒಡನೆ ನನ್ನನ್ನು ಈಗಲೇ ನಂದಗೋಪನ ಮನೆಯಲ್ಲಿ ತಗೊಂಡು ಹೋಗ್ಬಿಡು ಅರಮನೆಯಲ್ಲಿ. ಅದಕ್ಕೆ ಬೇಕಾದ ಅನುಕೂಲ್ಯ ತಾನಾಗಿಯೇ ಒದಗಿ ಬರುತ್ತೆ. ನಿನಗೆ ಅನುಕೂಲ್ಯ ಪ್ರಾತಿಕೂಲ್ಯ ಎಲ್ಲ ಇತ್ತು ಆವಾಗ. ಒಂದು ಕಂಸನ ಕರ್ ಬಂದು ಎಸ್ಕೊಂಡು ಹೋಗ್ಬಿಡ್ತೇವೆ, ಕಿತ್ಕೊಂಡಿರ್ತೇವೆ ಅನ್ನೋ ಭಯ, ಒಂದು ಕಗ್ಗತ್ತರೆ ಧಾರಾಕಾರವಾದ ಮಳೆ, ಯಮುನೆಯಲ್ಲಿ ಪ್ರವಾಹೋ ಪ್ರವಾಹ, ಐರಾವತನ್ನು ಮುಳಿಸಿಕೊಳ್ಳುವುದಷ್ಟು ಆಳವಾದ ಪ್ರವಾಹ ಬೋರ್ ಕರೀತಾಳೆ ಯಮುನಾದಲ್ಲಿ. ಇಲ್ಲಿ ಹೋಗೋದು ಹೇಗೆ ಅಂದರೆ ಗೈಡ್ ಮಾಡ್ತಾನೆ ಅಂತರ್ಯಮೇ ಆದವನು. ಇದಕ್ಕಿದ್ದಂತೆಯೇ ಹಿಂದೆ ಹೇಳದಂತೆ ಕಲಿಪುರುಷನ ಅಥವಾ ಕಂಸನ ಕಡೆಯ ಕಿಂಕರ್ ಎಲ್ಲರೂ ಕೂಡ ಕಣ್ಣು ಮುಚ್ಚಿಕೊಂಡ್ರು, ಗೊತ್ತಾಗದೆ ಇದ್ದಂತೆ. ಬಾಗಿಲು ತಾನಾಗಿಯೇ ತೆಗೆದು ಹೋದವು, ಸುಮ್ಮನೆ ಹೋಗ್ತಾ ಇದ್ದಾನೆ. ಆ ಮಗುವನ್ನು ತಲೆ ಮೇಲೆ ಬುಟ್ಟಿ ಎದುರಿಸ್ಕೊಂಡು ಹೋಗ್ತಾ ಇದ್ದಾನೆ. ಆ ಮಳೆಯ ಉಪದ್ರವ ಬರದೇ ಇಲ್ಲಿ ಎಂಬುದಾಗಿ ತಾನೇ ಒಂದು ಕೊಡೆಯ ರೂಪದಲ್ಲಿ ಆದಿಶೇಷನು ತನ್ನ ಪಣಗಳನ್ನು ಮೇಲಕ್ಕೆತ್ತಿ ವಸುದೇವ ವಾಸುದೇವ ಇಬ್ಬರ ಮೇಲೂ ನೀರು ಬಿಡದಿಂದ ಕಾಪಾಡಿ ತನ್ನ ಪಣಾಮಣೆಯ ಬೆಳಕುಗಳನ್ನು ತೋರಿಸ್ತಾ ಮುಂದೆ ಗೈಡ್ ಮಾಡ್ಕೊಂಡು ಹೋಗ್ತಾ ಇದ್ದಾನೆ. ಯಮುನಾ ನದಿಯು ಐರಾವತವನ್ನು ಮುಗಿಸುವಷ್ಟು ಆಳದಿಂದ ಕೂಡಿದರೂ ಕೂಡ ವಸುದೇವ ನಂಬಿರುವಾಗ ಶರಣಲಂಘ್ಯ ಜಲ ಸಮಜಾಯತ ಕಾಲಿ ದಾಟ್ಕೊಂಡು ಹೋಗ್ಬೋದು ಅಷ್ಟು ನೀರು ಇವನಿಗೆ ಮಾತ್ರ. ಹೌದಾ, ವಸುದೇವನ ಇಲ್ಲಿ ಮನೆಯಲ್ಲಿ ಹೇಗೋ ಹಾಗೆ ನಂದಗೋಪನ ಮನೆಯಲ್ಲೂ ಕೂಡ ಎಲ್ಲರೂ ನಿದ್ದೆ ಮಾಡ್ತಿದ್ದಾರೆ. ಬಾಗಿಲೆಲ್ಲ ತೆರೆದಿದೆ, ನೇರಾಗಿ ಹೋಗಿ ಈ ಮಗುವನ್ನು ಯಶೋಧಿಯ ಬಿಡಲಿಟ್ಟು ಅಲ್ಲಿದ್ದ ಹೆಣ್ಣು ಮಗುವನ್ನು ತಾನು ಎತ್ಕೊಂಡು ಹೇಗೆ ಬಂದು ಹೋದನೋ ಅದೇ ದಾರಿಲಿ ಬಂದು ಸೇರಿಕೊಂಡು ಹೆಣ್ಣು ಮಗುವನ್ನು ಇಟ್ಟ. ಇದ್ದಕ್ಕಿಂತ ಕತ್ತೆ ಕಿರಿಚಿತು. ಕಿಂಕರಲ್ಲಿ ಎಚ್ಚರವಾಗೋಯ್ತು, ಏನೋ ಬಂದು ನೋಡಿದ್ರೆ ಮಗು ಹುಟ್ಟಿದೆ, ಮಗು ಹುಟ್ಟಿದೆ, ಒಡನೆ ಸಮಾಚಾರ. ಕಂಸ ಒಡನೆ ರೋಷಭೀಷಣನಾಗಿ ಹೆದರಿಕೆ ಕೋಪ ಇವುಗಳಿಂದ ಇವುಗಳ ಸಂಕರದಿಂದ ಕುಡಿದನಾಗಿ ಕತ್ತಿ ಎತ್ಕೊಂಡು ಬಂದ, ಮಗು ನೋಡ್ದ, ಕಿತ್ಕೊಂಡ ಕೈಯಿಂದ. ದೇವಿಕೆ ಅಣ್ಣ, ಈ ಮಗು ಏನು ಅಪರಾಧ ಮಾಡಿತು? ಎಂಟನೇ ಕಲ್ ಹುಡ್ತಕ್ಕಂಥ ಪುತ್ರನಿಂದ ಮರಣ ಅಂತ ನಿನಗಾಗಿದ್ದು, ಪುತ್ರ ಅಲ್ಲ ಕಣೋ ಪುತ್ರಿಗಳು, ಒಂದು ಮಗುನಾದ್ರು ಉಳಿಸೋ ಅಂತ ಎಷ್ಟು ಹೇಳಿದೆ ಅದಕ್ಕೆ ಹೇಳಿದೆ. ನಿರ್ದಯವ ನಿದ್ದಾಕ್ಷಣ ಮಗು ಕಿತ್ಕೊಂಡು ಬಂದೇ ಬಿಟ್ಟ. ಐ ಡೋಂಟ್ ವಾಂಟ್ ಟು ಟೇಕ್ ಚಾನ್ಸಸ್. ಹೇಳಿ ಹೋದ, ಹಿಂದೆ ಮಾಡಿದಂತೆಯೇ ಆ ಒಂದೊಂದು ಮಗುವನ್ನು ಕಲ್ಲಿನ ಮೇಲೆ ಅಪ್ಪಳಿಸಿ ಅಪ್ಪಳಿಸಿಕೊಂಡ ಅಂತೆಯೇ ಹೆಣ್ಣು ಮಗುವನ್ನು ಕಲ್ಲು ಮೇಲೆ ಅಪ್ಪಳಿಸ್ತಾ ಇರುವಂತೆ ಅದು ಆಕಾಶಕ್ಕೆ ಹರಿಬಿಟ್ಟಿತ್ತು. ಅಲ್ಲಿ ಶಂಖ ಚಕ್ರ ಗದ ತ್ರಿಶೂಲ ಮುಂತಾದ ಆಯುಧಗಳಿಂದ ಕೂಡಿದ. ಏ ಮೂರ್ಖ, ನೀ ಯಾವ ಮಠ ಎಷ್ಟರ ಮಠದವ ನನಗೆ? ಶುಂಭ ನಿಶುಂಭರನ್ನು ಸಂಹಾರ ಮಾಡಿದ ವೈಷ್ಣವಿ ಶಕ್ತಿ ನಾನು, ನನ್ನ ಸಂಹಾರ ಮಾಡಲಿಕ್ಕೆ ಆಗುತ್ತೆ? ಖಂಡಿತ ಆಗೋಲ್ಲ. ನನ್ನ ಸಂಹಾರ ಮಾಡತಕ್ಕವನು ಹುಟ್ಟಿ ಆಗಿದೆ, ಅವನು ನಂದಗೋಕುಲ ಬೆಳೀತಾ ಇದ್ದಾನೆ. ಈನ್ ಧರ್ಮಿಟ್ನ ಬೇರೆ ನಾಳೆ ಕೊಡ್ಲಿಲ್ವೇ ಸ್ವಾ ಎಷ್ಟಾ ಇನ್ಫಾರ್ಮೇಶನ್ನು. ಪ್ರಯತ್ನ ಮಾಡೋದು ಮಾಡಲಿ, ವಿಫಲ ಪ್ರಯತ್ನ ಆಗಲಿ ಅವನು ಅಂತ ಕೊಟ್ಬಿಟ್ಟು ಅಂತರ್ಧಾನ ಹೊಂದಿಬಿಟ್ಲು. ಸರಿ, ಎಲ್ಲ ಟೈಟಲು ಬಂತು ಅವಳಿಗೆ, ದುರ್ಗಿ ಶಾಂಭವಿ ಹೇಳದೆಲ್ಲ ಟೈಟಲು ಅದೆಲ್ಲ ಬಂದು ಎದರಿಂದ ಪೂಜಿಸ್ಲಾಗ್ತೀಯೇ. ಕಲವು ಚಂಡಿ ವಿನಾಯಕ ಅಂತ ಶೀಘ್ರ ಫಲ ಕೊಡ್ತಾರೆ ಅಂತ ಅವರು ಪೂಜೆ ವಿಶೇಷವಾಗಿ ಮಾಡುತ್ತಾರೆ. ಇತ್ತ ಕಡೆ ಪಾಪ ವಸುದೇವ ದೇವಿಕೆಯರಿಗೆ ತನ್ನ ಮಗ ಅಲ್ಲಿ ಬೆಳೀತಾ ಇದ್ದಾನೆ ಅಂತ ವಸುದೇವನಿಗೆ ದೇವಿಕೆಗೆ ಧೈರ್ಯ, ಅದನ್ನು ಯಾರಿಗೂ ಹೇಳಿಲ್ಲ. ಅವರು ಇನ್ನಂತೆ ಇದ್ಬಿಟ್ಟಿದ್ದಾರೆ, ಕೋಡ ತಗೊಳಿಸಿ ಇಟ್ಟಿದ್ದಾರೆ. ಇದಕ್ಕೆ ತನ್ನ ಬಳಿಯಲ್ಲಿ ಅದ್ಭುತವಾದ ದಿವ್ಯ ಸೌಂದರ್ಯದಿಂದ ಕೂಡಿರ್ತಕ್ಕಂತಹ ಆ ತೇಜೋಮಯವಾದ ಶಿಶುವನ್ನು ನೋಡಿ ದೇವಿಕೆ ಪರಮಾನಂದ ತುಂದಿಲ್ಲಾದರೂ ಯೋನಂದ ಪರಮಾನಂದ ಯಶೋಧ ಮುಕ್ತಿ ಗೇಹಿಣಿ ಎಂಬಂತೆ ಭಗವಂತನ ಪರಮಾನಂದವೇ ನಂದ ಎನ್ನುವ ರೂಪದಲ್ಲಿ ಕಾಣಿಸಿಕೊಂಡಿದೆ. ಆ ಮುಕ್ತಿ ಎನ್ನುವ ಗೃಹಿಣಿ ಅವಳುಂಟೋ ಅವಳಿಗೆ ಯಶೋಧ ರೂಪದ ಅವತಾರ ಮಾಡಿದೆ. ಅವರಿಬ್ಬರು ಸೇರುವ ಜಾಗದಲ್ಲಿ ಭಗವಂತನ ಆವಿರ್ಭಾವ. ಅವರ ಸಂತೋಷಕ್ಕೆ ಪಾರವಿಲ್ಲ. ಓ ನಮ್ಮ ಮಹಾರಾಜೆ ಮಗು ಹುಟ್ಟಿತು ಎಂಬುದಾಗಿ ನಂದಗೋಕುಲದಲ್ಲಿ ಎಲ್ಲರೂ ಕೂಡ ಆನಂದ ತುಂದಿದರಾಗಿ ಮಹಾರಾಜ ಪುತ್ರ ಅವನ ಜನ್ಮವನ್ನು ಕೊಂಡಾಡಿದರು. ಹಾಲು ಮೊಸರು ಬೆಣ್ಣೆ ಎಲ್ಲವನ್ನು ಒಬ್ಬರಿಗೊಬ್ಬರಿಗೆ ಎರಚಾಡಿದರು. ತುಂದುವಿ ಮುಂತಾದ ವಾದ್ಯಗಳನ್ನು ಮೊಳಗಿಸಿದರು. ಅದೊಡನೆ ಆಗಿನ ಕಾಲದಲ್ಲಿ ಅವರು ಏನು ಶಾಸ್ತ್ರ ಮಾಡ್ಬೋದು, ಮಗು ಹುಟ್ಟಿದ ತಕ್ಷಣ ಏನು ಜಾತಕ್ರಮ ನಾಮಕರಣಗಳೆಲ್ಲ ಮಾಡಬೇಕು, ಇನ್ನೂ ಅದನ್ನು ಮಾಡೋ ಸಮಯ ಬಂದಿಲ್ಲ. ಒಳ್ಳೆ ಪುರೋಹಿತರೇ ಬಂದು ಮಾಡಬೇಕದನ್ನು. ತತ್ಕಾಲದಲ್ಲಿ ಅವನೇನು ಮಾಡ್ಬೋದು ಅದನ್ನೆಲ್ಲ ಮಾಡಿ ಮಗುಗೆ ರಕ್ಷೆ ಯಕ್ಷೆ ಮುಂತಾದರೆಲ್ಲರೂ ಕೂಡ ಬಂದು ಮಾಡಿದ್ರು. ಮಗು ಸ್ವಲ್ಪ ಸ್ವಲ್ಪ ಬೆಳೀತಾ ಇದೆ. ಆ ಮಗುವನ್ನು ಲೋಕಕ್ಕೆಲ್ಲ ಅಧಿಪತಿಯಾದ ಸ್ವಾಮಿಯನ್ನು ತನ್ನ ಮಗ ಎಂಬುದಾಗಿ ಆರಿಸಲೇ ಯಶೋಧ ಜಗದೋದ್ಧಾರಣ ಆಡಿಸ್ತಾ ಇದ್ದಾರೆ. ಆ ಮಗುವನ್ನು ಆಡಿಸ್ತಕ್ಕಂಥ ತೊಟ್ಟಲಿಗೆ ನಾಲ್ಕು ಸರ್ಪಣಿಗಳಾಗಿ ನಾಲ್ಕು ವೇದಗಳೇ ತಮ್ಮನಲ್ಲಿ ಪ್ರಕಟಪಡಿಸಿಕೊಂಡಿವೆ. ಮಹತೋಮಹೇನಾಗಿ ಅಣುವಿಗೆ ಇಂಥ ಅಣುವಾಗಿರುವ ಸ್ವಾಮಿಯನ್ನು ತನ್ನ ಮಗ ಅನ್ನೋ ಪ್ರೀತಿಯಿಂದ ಲಾಲಿ ಆಡುತ್ತಾರೆ. ಯಶೋಧಾದೇವಿ ಬಾಲಕೃಷ್ಣನಿಗೆ ಇನ್ನು ನಾಮಕರಣ ಆಗಿಲ್ಲ, ಅದನ್ನು ಶ್ರೋತಿರೇ ಬಂದು ಮಾಡಬೇಕು. ಜಾತಕರ್ಮ ಹಿಂದೆ ಆಗದೆ ಹೋಗಿದ್ರೆ ನಾಮಕರಣ ಮಾಡುವಾಗ ಹಳೆ ಜಾತಕರ್ಮನೂ ಆಮೇಲೆ ನಾಮಕರಣ ಮಾಡಬೇಕು. ಭಗವಂತನಿಗೆ ಆ ಮಂಗಳ ಸಂಸ್ಕಾರವನ್ನು ಮಾಡಿಸಿ ಪುಣ್ಯ ಕಟ್ಕೊಂಡವರು ಗರ್ಗಾಚಾರ್ಯರು, ಗರ್ಗ ಮಹರ್ಷಿ. ಅವರು ವಸುದೇವನಿಗೆ ಕುಲಪುರೋಹಿತರು. ಅಕಸ್ಮಾತ್ ಆಗಿ ಅವರು ನಂದಗೋಗಲಿಕ್ಕೆ ಪಾದಗಳನ್ನು ಬೆಳೆಸಿದರು. ಅವರು ನಂದಗೋಪವನ್ನು ಕಂಡು ಮಗುವಿಗೆ ಜಾತಕ ನಾಮಕರಣ ಆಗಿದೆಯೇ ಅಂದರೆ ಯೋಗ್ಯರಾದ ಪುರೋಹಿತದವರಿವರೆಗೂ ನಾನು ಮಾಡೋಕೆ ಇಷ್ಟು ಬಿಡಲಿಲ್ಲ, ತಾವು ಬಂದಿದೆ ತಾವೇ ಮಾಡಬೇಡಿ. ಅಲ್ಲಪ್ಪ, ನಾ ವಸುದೇವನ ಮಗಳೇ ಪುರೋಹಿತ, ನಾನು ನಿನ್ನ ಮಗನ ಹೇಗೆ ಮಾಡಲಿ? ನಾನು ಹೋದಿ ಬಿಡು, ನಿನ್ನ ಮಗನ ಮಾಡಿದೆ ನನ್ನ ಮಗನ ಮಾಡಿದೆ ಅಂತ ಹೇಳ್ಕೊಡ್ತೇನೆ ವಸುದೇವ, ಇದು ಮಾಡ್ತೀನಿ ಎಂಬುದಾಗಿ ಯಾರು ಮಾಡಬೇಕೋ ಅವರೇ ಮಾಡೋದು. ವಸುದೇವನ ಪುರೋಹಿತರೇ ಬಂದು ಗರ್ಗಾಚಾರ್ಯರು, ಜ್ಯೋತಿಷ್ ಶಾಸ್ತ್ರಕ್ಕೆ ಪರಮ ಪ್ರಮಾಣರಾಗಿರುವ ಗರ್ಗಾಚಾರ್ಯರು ಮಗುವಿನ ಜಾತಕರ್ಮ ನಾಮಕರಣ ಮಾಡಿ ನಾಮಕರಣ ಮಾಡುವಾಗ ಹಿರಿಯ ಮಗನಿಗೆ ತಾಯಿ ರೋಹಿಣಿ ಅಂತ ಹೆಸರು. ದೇವಕಿ ಗರ್ಭ ರೋಹಿಣಿಯ ಗರ್ಭಕ್ಕೆ ವರ್ಗಾಯಿಸಲ್ಪಟ್ಟಿದೆ ಮಾಯೆ ಬಲದಿಂದ. ಆ ಮಗುವಿಗೆ ಬಲ ಬಲಕ್ಕೆ ದೇವತೆ ಪ್ರಕೃಷ್ಟ ವಿಜ್ಞಾನ ಬಲೇಕ ಧಾಮನಿ. ಅಲ್ಲಿಂದ ಇಲ್ಲಿಗೆ ಆಕರ್ಷಿಸಲ್ಪಟ್ಟಿದ್ದರಿಂದ ಅವನು ಸಂಕರ್ಷಣ ಎಂಬುದಾಗಿಯೂ ಕರೆಯುತ್ತಾರೆ ವ್ಯಾವಹಾರಿಕವಾಗಿ. ಬಲ ಸಂಕರ್ಷಣ ವಸುದೇವನ ಮೊದಲನೇ ಮಗ. ಎರಡನೇ ಮಗನೇ ಎಲ್ಲವನ್ನೂ ತನ್ನ ಕಡೆಗೆ ಕರ್ಷಣ ಮಾಡುವುದರಿಂದ, ನಿರುಂಡ ಮೂಡದ ಕಾಂತಿಯಿಂದ ಬೆಳಗುವುದರಿಂದ ಕೃಷ್ಣ ಕೃಷ್ಣ. ಕೃ ಎಂದರೆ ಸತ್, ಕೃಷ್ಣ ಎಂದರೆ ಆನಂದ. ಕೃಷಿ ಋಗುವಾಚಕ ಶಬ್ದ, ಕೃಷ್ಣಶ್ಚ ನಿರ್ವೃತಿ ವಾಚಕ, ತಯೋರೈಕ್ಯಂ ಪರಂಬ್ರಹ್ಮ. ಕೃಷ್ಣ ಶಬ್ದ ಏನೇ ಕೀರ್ತೆ ಎಂಬಂತೆ ಸತ್ ಆನಂದಮಯನಾಗಿರೋ ಸ್ವರೂಪ ಅಂತರಂಗದಲ್ಲಿ ಹೊರಗಡೆ ಈ ಮೌಲ್ಯ ಕೃಷ್ಣ ರಾಮ ಕೃಷ್ಣ ಪದ ರಾಮ ಶ್ರೀಕೃಷ್ಣ ಎನ್ನುವ ನಾಮದಿಂದ ಲೋಕಕ್ಕೆಲ್ಲ ನಾಮರೂಪ ವ್ಯಾಕರಣವನ್ನು ಯಾವನು ಆರಂಭದಲ್ಲಿ ಮಾಡಿದನೋ ಅಂತ ಪ್ರಭುವಿಗೆ ಇವರು ನಾಮಕರಣವನ್ನು ಮಾಡ್ತಾ ಇದ್ದಾರೆ. ಆಯಿತು, ಈ ನಾಮಕರಣ ಸಂಸ್ಕಾರ ಹೊಂದಿರೋ ಮಗುವನ್ನ ತೊಟ್ಟಲ್ಲಿ ಮಂದಿಸಿರುವಾಗ ಮಾಯೆಯ ಅಪರಾವತಾರವಾಗಿರುವ ವಿಶ್ವದ ಹಾಲಾಹಲವನ್ನೆಲ್ಲ ತನ್ನಲ್ಲಿ ಒಳಗೊಂಡಿರುವ ಕಂಸ ಪ್ರಯುಕ್ತ ಕಿಲ ಕಾಪಿ ಮಾಯಾ ಎಂದು ಆಚಾರ್ಯ ವೇದಾಂತೇಶ್ವರು ಹೇಳಿದಂತ ಒಬ್ಬಳು ಪ್ರವೇಶ ಮಾಡಿದಳು ನಂದಗೋಪನ ಅರಮನೆಯನ್ನು. ಮಗು ಇಲ್ಲೇ ಇದೆ, ನಂದಗೋಪನ ಇದೆ ಅಂತ ಹೇಳಿದಾಳೆ ಒಬ್ಬಳು. ಹೆಗಾರ ಪತ್ತೆ ಮಾಡಿ ಎಷ್ಟೋ ಮಗಳಿದೆ ಅಲ್ಲಿ, ಎರಡ ಮೇಲೆ ನೀವು ಶಕ್ತಿ ಪ್ರಯೋಗಿಸು, ನೀವು ವಿಷದ ಹಾಲನ್ನು ಕುಡಿಸಿ ಮಗಳು ಈಗ ತಾನೇ ಹುಟ್ಟಿರೋ ಮಗು ಯಾವುದಿದೆಯೋ ಶೀಘ್ರದಲ್ಲೇ ಮುಖ್ಯ ಮಗು ಯಾವುದಿದೆಯೋ ಇಂಥ ಕೆಲವು ದಿವಸಗಳಲ್ಲಿ ಎಲ್ಲ ಕೊಟ್ಟಾರೆ. ಅನೇಕ ಮಗಳ ಪ್ರಯೋಗವನ್ನು ನಡೆಸಿ ಕೊನೆಗೆ ಮಹಾಯೋಗೇಶ್ವರನ ಬಳಿಯಲ್ಲೂ ಪ್ರಯೋಗ ಮಾಡೋ ಬಂದಿದ್ದಾಳೆ ಇವಳು. ಆಕೆಯ ತೇಜಸ್ಸು ಹೇಗಿದೆ ಅಂದರೆ ಉಳಿದವರೆಲ್ಲರೂ ಕೂಡ ಬೇಡ ಬೇಡ ನಮ್ಮವು ನಮ್ಮ ಯುವರಾಜರು ನಿಮ್ಮ ಮುಟ್ಬೇಟ ಅಂತ ಹೇಳ್ತಾ ಇದ್ರು ಕೂಡ ತನ್ನ ತೇಜಸ್ಸಿನಿಂದ ಅವರನ್ನ ಅಭಿಭವಿಸಿ ಹೊರಗಡೆ ಬಂದು ಆ ಮಗುವನ್ನು ಎತ್ತಿಕೊಂಡು ಅದಕ್ಕೆ ಸಂದೀಪವನ್ನು ಮಾಡಿಸಿದಳು. ಆತನು ಆಕೆ ವಿಷದ ಸ್ತನ್ಯದ ಜೊತೆಯಲ್ಲಿ ಅವಳ ಪ್ರಾಣವನ್ನು ಪಾನ ಮಾಡಿಬಿಟ್ಟ. ಯಾವುದೋ ವ್ಯಾಜ್ಯದಿಂದ ಕೃಷ್ಣನಿಗೆ ಸ್ತನ್ಯಪಾನ ಮಾಡಿದ ಅವಳಿಗೆ ಪುನಃಸ್ತನ್ಯಪಾನ ನಿಂತೋಯಿತು. ಪುನಃಸ್ತನ್ಯಪಾನ ಅಂದರೆ ಮರು ಹುಟ್ಟು, ಪುನರ್ಜನ್ಮ ಅನ್ನು ಕಳ್ಕೊಂಡು. ಯಾರು ಕಂಸ ಪರಿಯುಕ್ತ ಕೆಲ ಕಾಪಿ ಮಾಯಾ ಮತ್ತೊಂದು ಕೃಷ್ಣದ ಆಚಾರ್ಯರು ಆಕೆಯನ್ನು ಹೇಳುವಾಗ ಅವಿದ್ಯಾ ಪೂತನೋನ್ ಮುಕ್ತೈಹಿ ಅಂತ, ಅವಿದ್ಯೆ ಎನ್ನುವುದೇ ಪೂತನೆ ಎಂದು ಕರೀತಾರೆ. ಅವಿದ್ಯೆ ಸಂಸಾರ ಹಲಾಹಲ ಎನ್ನುವ ದೃಷ್ಟಿಯಿಂದ ಕರೆಯಲ್ಪಡತಕ್ಕಂಥ ಆ ಬಾಲಗ್ರಹ ಅಂತ ಕರೀತಾರೆ ಅದನ್ನು. ಅದು ರೂಪ ಅವಳು. ಅವಳಿಂದ ಬಂಧನವನ್ನು ಲೋಕಗೆಲ್ಲ ಆಗಬೇಕಾಗಿದ್ದ ಹಾಲಹಲ ಪಾಲನ್ನ ತಪ್ಪಿಸ್ದಪ್ಪ ಶ್ರೀಕೃಷ್ಣ. ಆಮೇಲೆ ಪಾನ ಮಾಡೋದೇ ಅದು ಭೂತಾಕಾರವಾಗಿ ಬಿಟ್ಟಿದೆ. ಅದು ನೋಡಿ ಎಲ್ಲರೂ ಹೆದರಿಕೆ ಆಗೋಯ್ತು. ಅಯ್ಯೋ ಇವಳ ಮಗು ಎತ್ಕೊಂಡ್ಬಿಟ್ಟಿದ್ದಲ್ಲ, ಅದರ ಮಗು ಬದುಕಿ ಬಂದಿದೆಯಲ್ಲ ಅಂತ ಅವಳಿಗೆ ಸಂಸ್ಕಾರ, ಚಿತಾ ಸಂಸ್ಕಾರ. ಆ ಚಿತಾ ಸಂಸ್ಕಾರ ಮಾಡಿದ್ರೆ ಆಕೆ ಹೃದಯದಿಂದ ಘಮ ಘಮ ಮಾನ್ ಸುವಾಸನೆ ಬರ್ತಾ ಇದೆಯಂತೆ. ಅದು ಯಾವ ವಾಸನೆ? ಸರ್ವಗಂಧ ಸರ್ವರಸ ಎಂದು ಉಪನಿಷತ್ತು ಯಾವನ್ನು ಕರೀತಾ ಇದ್ದಾನೆಯೋ ಆ ಭಗವಂತನ ಸ್ಪರ್ಶದಿಂದ ಉಂಟಾಗಿರೋ ವಾಸನೆ ಆಕೆಯದೆ. ಅವನು ಸುಖ ಹಾಕಿದ ಬಳಿಕ ಮಗುವನ್ನು ಎತ್ಕೊಂಡು ಅದಕ್ಕೆಲ್ಲ ರಕ್ಷೆ ಇಡ್ತಿದ್ದಾಳೆ. ನನ್ನ ಕೇಶವ ಕಾಪಾಡಲಿ, ನಾರಾಯಣ ಕಾಪಾಡಲಿ, ಮಸೂರನ್ನ ಕಾಪಾಡಲಿ ಎಂಬ ಭಗವಂತ ದ್ವಾದಶ ನಾಮಗಳಿಂದ ಆ ಮಗುಗೆ ದ್ವಾದಶ ಸ್ಥಳಗಳಲ್ಲಿ ರಕ್ಷೆಯನ್ನು, ಲೋಕರಕ್ಷಕನಿಗೆ ರಕ್ಷೆ ನೀಡುತ್ತಾ ಇದ್ದಾರೆ ಯಶೋಧಾದೇವಿ. ತಾಲಾಟ ಮತ್ತೆ ಜೋಗುಳ ಇಂದ ತಾಲಾಟಂ ಅಂತ ತಮಿಳು ಕರೀತಾರೆ. ಪೆರಿಯಾಳ್ವಾಡವರು ವಾತ್ಸಲ್ಯ ಭಕ್ತಿಯಿಂದ ಶ್ರೀಕೃಷ್ಣ ಆರಾಧಿಸುವವರಾಗಿ ತಮ್ಮನೇ ಯಶೋಧ ತಾದಾತ್ಮ್ಯ ತೆಗೆದುಕೊಂಡೋಗಿ ಲಾಲೇಲೋ ಲಾಲೇಲೋ ಅಂತ ಜೋಗುಳ ಆಟಗಳನ್ನು ಈ ಸಮಯ ಜ್ಞಾಪಿಸ್ಕೊಳ್ಳಿ. ಅದರ ಮುಂದಕ್ಕೆ ಅದ್ಭುತ ಶಕ್ತಿಯ ಮಗು ಇದು, ಹಣ್ಣನ್ನು ಮಾರುವಳು ಯಾವಳು ಬೇಲಿ ಹೋಗ್ತಾ ಇರುವಾಗ ಹಣ್ಣು ಕೊಂಡುಕೊಳ್ಳೋದಕ್ಕೆ ಅದನಿಗೆ ಹಣ್ಣು ಒಂದು ಹೆಸರು ಕೇಳಿದೊಡನೆ ಶ್ರೀಕೃಷ್ಣ ಹೊರಡೆ ಬಂದ. ಒಂದು ಹಣ್ಣು ನನಗೂ ಕೊಡು, ಈ ಮಗುವಿನ ಪುಟ್ಟ ಕೈಗಳನ್ನು ನೋಡಿ ಪರಮಾಂಧ ತುಂಬ ಬಿಡುತ್ತವಳಿಗೆ. ಆ ಕೈ ಎಷ್ಟು ತುಂಬುತ್ತೋ ಹಣ್ಣು ತೆಗೆ ತೆಗೆದು ಕೈ ಇಟ್ಬಿಟ್ಟಂತೆ. ಇಟ್ಬಿಟ್ಟು ಅದೇ ಬೆಲೆ ಏನು ತಗೊಳ್ ಕೈ ನೋಡಿದ್ರಲ್ಲಿ ಮುತ್ತು ರತ್ನಗಳು ವಜ್ರಗಳು ತುಂಬಿತ್ತು ಆಕೆ ಕೈಯಲ್ಲಿ. ಶ್ರೀಪತಿ ಅನುಗ್ರಹ ಶ್ರೀ ಇದೊಂದು ಲೀಲೆ. ಆದರೆ ಮತ್ತೊಂದು ಕಡೆಯಲ್ಲಿ ಸ್ವಾಮಿಯು ಅಣ್ಣನೇ ಕಂಪ್ಲೇಂಟು ತಮ್ಮನ ವಿಷಯದಲ್ಲಿ, ಈ ನನ್ನ ತಮ್ಮ ಮಣ್ಣು ತಿಂದ. ಎಲ್ಲರೂ ಕಂಪ್ಲೇಂಟು ಇತರಲ್ಲಿ ಸುಳ್ಳು ಹೇಳಬಹುದು. ಬಲರಾಮನೇ ಹೇಗೆ ಹೇಳಿದ್ನಲ್ಲ, ಯಾಕೋ ಮಣ್ಣನ್ನು ತಿಂದೆ ನೀನು. ಇಲ್ಲ ಅಮ್ಮ, ಮಣ್ಣು ತಿನ್ನಲಿಲ್ಲ ನಾನು, ಎಲ್ಲ ಸುಳ್ಳು ಹೇಳ್ತಿದ್ದಾರೆ. ಅಣ್ಣನು ಹಾಗೇನೆ ಬೇಕಾದ್ರೆ ನೋಡು ಎಂಬುದಾಗಿ ತನ್ನ ವದನವನ್ನು ಅವನು ವಿಸ್ತಾರಗೊಳಿಸಿದ. ನೋಡಿದಾಗ ಯಶೋಧೆ ನೋಡ್ತಾಳೆ, ತಬ್ಬಿಬ್ಬ ಹೋಗ್ತಾಳೆ. ಇಡೀ ಜಗತ್ತೆಲ್ಲವೂ ಅದರಲ್ಲೇ ಇದೆ, ತಾನು ಅದರಲ್ಲೇ ಇದ್ದಾಳೆ. ತನ್ನ ಅರಮನೆ ಅದೆಲ್ಲ ಎಲ್ಲ ಅಂದ್ಬಿಟ್ಟು ಬೆಚ್ಚಿ ಬೆದರಿ ಬಿಂಬನಾಗಿ ಕುಳಿತಳು. ಸ್ವಲ್ಪ ಹೊತ್ತಾಗಿ ಇಲ್ಲಿ ನಾಡಿದ ಬಳಿಕ ತನ್ನ ಶಕ್ತಿಯನ್ನು ಉಪಸಂಹಾರ ಮಾಡಿಕೊಂಡ ಅವನು. ಮತ್ತೆ ಹಿಂದಿನಂತೆ ಮಗು ಮಗು ಮಗು. ಭಗವಂತನಿಗೆ ಜನ್ಮಾದ್ಯಸೆಯತಃ ಇವನು ಹೇಳಿದ್ವು, ಜನ್ಮ ರಕ್ಷಣೆ ಲಯ ಜೊತೆಗೆ ಅನುಗ್ರಹ ತಿರೋಧಾನ ಇರೋ ಶಕ್ತಿ ಉಂಟು. ಅನುಗ್ರಹ ತೋರಿಸಿದರೆ ಸಾಕಾದ ಭಗವಂತ ವಿಶ್ವರೂಪ, ತಿರೋಧಾನ ಪ್ರಯೋಗಿಸಿದರೆ ಎಲ್ಲ ಮರೆ ಹೋಗ್ಬಿಟ್ಟು ಮಗು ಮಗು. ಇದು ಭಗವಂತನು ವಿಶ್ವರೂಪವನ್ನು ನಾಲ್ಕೈದು ಕಡೆ ತೋರಿಸ್ತಾನೆ. ಮುಂದೆ ಅಲ್ಲಿ ವಿಶ್ವರೂಪ ನಂಬರ್ ಒನ್ ಇದು. ಅನಂತರದಲ್ಲಿ ಭಗವಂತನ ಲೀಲೆ ಪ್ರಸಿದ್ಧವಾಗಿದೆ. ವೆಣ್ಣೆ ಕಣ್ಣನ್ ವೆಣ್ಣೆ ತಿರುಳನ್ ಕಣ್ಣನ್ ಸರಸು ಭಗವಂತ ಜೊತೆಯಲ್ಲಿ. ಇದು ಭಗವಂತ ಲೀಲೆ, ಬಹಳ ಅದ್ಭುತವಾದ ಲೀಲೆ, ಯೋಗಮಯವಾದ ಲೀಲೆ. ಯೋಗಿಗಳೇ ಮಾತ್ರವೇ ಅರ್ಥವಾಗಿ ಆನನ್ನು ಕೊಡ್ತಕ್ಕಂಥ ಲೀಲೆಯಪ್ಪ ಇದು. ಯೋಗೇಶ್ವರ ಕೃಷ್ಣ ವೆಣ್ಣೆ ಕಣ್ಣನ್ ಈ ತತ್ವ ಅಂತ ತಿಳಿಯದೆ ಮೂಖರು ದುರ್ಜಾತರು ದುಷ್ಟ ಚೈತ್ರವುಳ್ಳವರು ಕಲಿಮಗದಿಂದ ದೂಷಿತ ಚಿತ್ತ ಭೀತಿ ಉಳ್ಳವರು ಕೃಷ್ಣನ ಬಗ್ಗೆ ಕೆಟ್ಟ ಕೆಟ್ಟ ಮಾತನಾಡ್ತಾರಪ್ಪ. ಅವರ ಆಡಲಿ ಅಂದರೆ ಅದಕ್ಕೆ ಇವಳು ವಶೀಭೂತ ಆಗತಕ್ಕಂತೆ ಕೃಷ್ಣನ ಭಕ್ತರು ಕೂಡ. ಚೆನ್ನೈನಲ್ಲಿ ಒಂದು ಚರ್ಚಿನ ಮೇಲುಗಡೆ ತಮಿಳು ಬರೆದಿದ್ದಾರೆ, ಶಿರಿ ವಯಸ್ಸಿಲ್ ವೆಣ್ಣೆಯಂ ಪೆರೆ ವಯಸ್ಸಿಲ್ ಬೆಣ್ಣೆಯಂ ತಿಳುನವನ್ ಕಡವಳಾವಾನೋ. ಕಿರಿ ವಯಸ್ಸಿನಲ್ಲಿ ಬೆಣ್ಣೆಯನ್ನು ಹಿರಿಯ ವಯಸ್ಸಲ್ಲಿ ಹೆಣ್ಣನ್ನು ಕಳತನ ಮಾಡೋ ದೇವರಾಗ್ತಾನೇನ್ರಿ. ಬೋರ್ಡು ದೊಡ್ಡದಾಗಿ ಚಂದಮೇ ಅವರು ಮಾಡಿದ ಪಾಪ ಕಾರ್ಯ ಇರಬಹುದು, ಅದು ಇದರ ವಶೀಭೂತ ಆತ ಅದಕ್ಕೆ ದುಃಖ ತುಂಬಿದ ಮಾತ್ರದಲ್ಲಿ. ಈ ಕೃಷ್ಣನ ಬೆಣ್ಣೆಯ ಕಳೆದ ರಹಸ್ಯವನ್ನು, ಮಹಾಯೋಗ ರಹಸ್ಯವನ್ನು ಮಹಾಯೋಗೇಶ್ವರ ನನ್ನ ಗುರು ಭಗವಂತ ಹೇಳಿದ್ದನ್ನು ಅತ್ಯಂತ ಕೃತಿಯನ್ನು ಜ್ಞಾಪಿಸಿಕೊಂಡು ಎಷ್ಟು ಅದ್ಭುತವಾಗಿದೆ ಅನಿಸುತ್ತಪ್ಪ ನಮಗೆ. ಆಳ್ವಾರರು ಕೂಡ ಉರಿಕೊಂಡ ಬೆಣ್ಣೈ ಪಾದೊಳಿತು ಉಣ್ಣುಂ ಎಮ್ಮಾನ್ ಕೊಂಡಲ್ ವೆಣ್ಣನೇ ಕೋವಲನಾಯ್ ವೆಣ್ಣೆಯು ಉಂಡವ ಎನ್ ಎನ್ನುಳ್ಳಂ ಕವರಂದಾನೈ ಅಂತ ಸ್ವಾಮಿಯನ್ನು ಹೇಳ್ತಾರೆ. ಈ ವೆಣ್ಣೆ ಕಣ್ಣನ ಗುಟ್ಟು ಏನು? ಅವರು ಹೇಳೋದು ಇವರು ಹೇಳೋದು ನಂಬೇಡಿ. ಹೋದಾದರೆ ಹೋದೆನ್ನಿ, ಇಲ್ಲವಾದರೆ ಇಲ್ಲವೆನ್ನಿ. ಬಹುಜನರು ನೆರೆ ತಿಳಿದು ಪೇಡಿ ಮತ್ತಿದನು ಅನ್ನೋ ನ್ಯಾಯದಿಂದ ಪೂರ್ವಗ್ರಹ ಇಲ್ಲ. ವಿಥೌಟ್ ಪಿಡಿಸ್ ವಿಥೌಟ್ ಎ ಕಲರ್ಡ್ ಗ್ಲಾಸ್ ಲೆಂಡ್ ಮೀ ಯುವರ್ ಇಯರ್ಸ್. ಶ್ರೀಕೃಷ್ಣ ಬೆಣ್ಣೆಯ ಕಳತನದ ರಹಸ್ಯವನ್ನು ಕೇಳಿರಿ.
ಒಬ್ಬ ಮಹಾಜ್ಞಾನಿಯಾದವನು. ಯಾರು ಒಬ್ಬರನ್ನ ಪ್ರಸನ್ನವಾದ ಮನಸ್ಸಿನಿಂದ ತನ್ನ ಮನಸ್ಸು ತೆಗೆದುಕೊಂಡ್ರೆ ಅದಕ್ಕೆ ಮನಃಪ್ರಸಾದ ಅಂತ ಹೇಳಿ. ನಾವು ದೇವರ ಸ್ಮರಣೆ ಮಾಡ್ಕೋದಲ್ಲ, ದೇವರೇ ನಮ್ಮನ್ನ ಇದನ್ನು ಒಳ್ಳೇದಾಗಲಿ ಅಂತ ಒಂದು ಪದಾರ್ಥವನ್ನು ಸ್ಮರಣೆ ಮಾಡಿಕೊಂಡ್ರೆ ಆ ಪದಾರ್ಥವು ಧನ್ಯವಾಗುತ್ತದೆ, ಆ ಪದಾರ್ಥವು ಪಾವನವಾಗುತ್ತದೆ, ಆ ಪದಾರ್ಥವು ಪ್ರಸನ್ನವಾಗುತ್ತದೆ. ಯಸ ಚೇತಸಿ ವರ್ತೆ ಯಥಾಹ ತಥಾವತ್ ಕೃತಿರಾಮ ವರ ಕಿಂ ಪುನಃ ಬ್ರಹ್ಮಯೋನೇರಿಯ ತವ ಚೇತಸಿ ವರ್ತತೆ ಅಂತ. ಆ ಬೆಣ್ಣೆ ಎನ್ನುವ ಪದಾರ್ಥವನ್ನು ಶ್ರೀಕೃಷ್ಣ ತನ್ನ ಮನಸ್ಸು ತೆಗೆದುಕೊಂಡ್ರೆ ಮನಃಪ್ರಸಾದ. ಆ ಮನಸ್ಸು ತೆಗೊಂಡಿದ್ದು ಮಾತ್ರವಲ್ಲ, ಮನಸ್ಸು ತೆಗೆದುಕೊಂಡ ಪದಾರ್ಥವನ್ನು ತನ್ನ ಕಣ್ಣಿನಲ್ಲೂ ಸ್ವಾಮಿ ನೋಡಿದ್ರೆ ಆ ಕಣ್ಣು ಗದಿಗಳಿಂದ ಬರತಕ್ಕಂತಹ ಯೋಗಾಂಧ್ರ ಪ್ರಭಾವ ಬೆಣ್ಣೆಯಿಂದ ಮುಟ್ಟಿದ್ರೆ ಅವು ನೇತ್ರ ಪ್ರಸಾದ 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 ತರ ಆಯ್ತು. ಇವಾಗ ಕಣ್ಣಿಂದ ನೋಡಿದ್ದಲ್ಲದೆ ಕೈಯಿಂದ ಎತ್ತಿಕೊಂಡ್ರೆ ಅದು ಹಸ್ತಪ್ರಸಾದವಾಗಿ ಪ್ರಸಾದ ತಮಕ್ಕೂ ಇಷ್ಟೊಂದು ಪ್ರತ್ಯವಾಯಿತು. ಕೈಯಿಂದ ಮುಟ್ಟಿದ್ದಲ್ಲದೆ ವಾಯು ಒಡೆ ಹಾಕೊಂಡ್ರೆ ಅತ್ಯಂತ ಪ್ರಸಾದವಾಯಿತು ಅದು. ಇಂದ ಯಾವ ಬೆಣ್ಣೆ ಕೇವಲ ಭೌತಿಕ ದ್ರವ್ಯವಾಗಿ ಬೆಣ್ಣೆಯನ್ನು ತಿಂದವನು ಹೃಷ್ಟ ಪುಷ್ಟ ಆಗಿದ್ನೋ, ಇವಾಗ ಅದು ಪರಮಾತ್ಮನ ಅಂದಿನ ಹೃಷ್ಟ ಕೂಡ ಮಹತ್ ಪ್ರಸಾದ 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 ತರ ಪ್ರಸಾದ ಮಾಡುತ್ತಾನೆ. ಆ ಬೆಣ್ಣೆಯನ್ನು ತಿಂದವರು ಭಗವತ್ ಪ್ರಸಾದ ಪರಾಕಾಷ್ಠೆಯನ್ನು ಹೊಂದಿದವರಾಗ್ತಾರಪ್ಪ. ಭೌತಿಕ ಪದಾರ್ಥ ಆಧ್ಯಾತ್ಮಿಕ ಸಂಪೂರ್ಣವಾಗಲಿ ಎನ್ನುವ ದೃಷ್ಟಿಯಿಂದ ಅಧ್ಯಾತ್ಮ ಮೂರ್ತಿಯು ಮಹಾಯೋಗೇಶ್ವರ ಶ್ರೀಕೃಷ್ಣ ಮಾಡಿದ ಒಂದು ಯೋಗಮಯವಾದ ಆಟ ಅದು. ಆಲ್ ರೈಟ್, ಒಳ್ಳೆ ಪ್ರಸಾದವಾಗಲಿ ಅದು. ನಾನು ಹೇಳ್ಬಿಟ್ಟು ಕೊಡೋಕೇನು, ಈ ಕಳತನ ಯಾವುದಕ್ಕೆ ಮಾಡಬೇಕು? ಕಳತನ ಮಾಡಿದ್ದಕ್ಕೆ ಕಳತನ ಗತಿಯಿಲ್ಲದೆ ಮಾಡಿದ್ನೆ. ಅವನೇ ಗೋಪಾಲ ಎಲ್ಲ ರಾಜನ ಮನೆ ಬೆಣ್ಣೆ ಮೋಸು ಬಬೂರು ಅದ್ದೂರಿಯಾಗಿದೆ, ಅಲ್ಲಿ ಕಳತನ ಮಾಡಬೇಕಾಗಿಲ್ಲ. ಆದರೆ ಕೆಲವೊಮ್ಮೆ ಲೋಕಗಳಿಗೆ ಅನುಕೂಲವಾಗಿ ಕಳತನ ಮಾಡಬೇಕಾಗುತ್ತೆ. ಒಂದು ಉದಾಹರಣೆ ಗುರುಗಳು ಕೊಡ್ತಾ ಇದ್ರು. ಒಬ್ಬ ರೋಗಿ ಔಷಧಿ ಕೊಡೋದಕ್ಕೆ ಡಾಕ್ಟರ್ ಮನೆಗೆ ಬಂದಿದ್ದಾರೆ. ನೋಡು ಈ ಔಷಧಿಯನ್ನು ತಗೋಬೇಕು ನೀನು, ಮೊಸರು ಮಾತ್ರ ಬಿಲ್ಕುಲ್ ಸೇವಿಸಬಾರದು, ಇಷ್ಟು ಮಾತ್ರ ರೋಗ ಹೋಗುತ್ತೆ. ಆ ಅಯೋಗ್ಯ ರೋಗಿ ಬಿಗ್ ಹೆಡೆಡ್ ಫುಲ್ ಆಬ್ಸ್ಟಿನೇಟ್, ಬಹಳ ಹಠಗಾರ ಅವನು. ಡಾಕ್ಟ್ರೆ ನಾ ಪ್ರಾಣನಾದರೂ ಬಿಡ್ತೇನೆ, ಮೊಸರು ಮಾತ್ರ ಬಿಡೋದು, ನಿಮ್ಮ ಔಷಧಿಯನ್ನು ಬಿಲ್ಕುಲ್ ಸೇವಿಸೋಲ್ಲ, ಹಾಗೆ ರೋಗ ಹೋಗಿದ್ರೆ ಹೋಗಿ ನಾ ಬೇಡ ಅನ್ನೋಲ್ಲ. ಇಂಥ ಮೂರ್ಖನವನು. ಬೇರೆ ಡಾಕ್ಟ್ರ್ಗಳಾದ್ರೆ ಹಾಳ ಹೋಗೊಂಡು ಓಡೋಗ್ಬಿಡ್ತಾರೆ ಕೋಪಿಸ್ಕೊಂಡು, ಬಟ್ ದಿಸ್ ಡಾಕ್ಟರ್ ಇಸ್ ಹೈಲಿ ಕಲ್ಚರ್ ಪರ್ಸನ್ ಎಂಡೋಡ್ ವಿತ್ ವಾಟ್ ಡಾಕ್ಟರ್ ಆರ್ನಾಲ್ಡ್ ಕಾಲ್ಸ್ ಸ್ವೀಟ್ನೆಸ್ ಅಂಡ್ ಲೈಟ್. ಅಯ್ಯೋ ಪಾಪ ಹೇಗಾರು ಉದ್ದಾಲ ಎಂದು ಸರಿಯಪ್ಪ ನಿಟ್ಟಿಸಿ ಅಂದ್ಬಿಟ್ಟು ಅವನೆಲ್ಲೋ ಹೋಗಿರುವಾಗ ಆ ಮೊಸರಿಗೆ ಒಂದಿಷ್ಟು ಔಷಧಿ ಸೇರಿಸ್ಬಿಟ್ಟು ಹೊರೋಗ್ಬಿಟ್ಟ. ಅವನು ಗೊತ್ತಿಲ್ಲದೆ ಕುಡಿದುಬಿಟ್ಟ, ಕಾಯಿಲೆ ಹೊರಟೋಯ್ತು. ಅವನ ಮನಸ್ಸಲ್ಲಿ ಎಂಥ ಹಠಗಾರ ಸಾಧಿಸ್ಕೊಂಡೆ ನಾನು, ಬಂದಿಗೆ ಕುಡದೇ ಕುಡದೆ ಔಷಧಿ ಸೇರಿಸಲ್ಲ ಅಂತ ತಿಳ್ಕೊಂಡಿದ್ದಾನೆ. ಈ ಕಳತನ ಮಾಡಬಹುದೇ ಡಾಕ್ಟ್ರು, ಗ್ರ್ಯಾಜುಯೇಟ್ ಆಗಿ ಈ ಸುಳ್ಳು ಕಳತನ ಮಾಡಬಹುದೇ, ನಿಮ್ಗೆ ತೋರ್ಬೋದು. ದಿ ಟ್ರೀ ಇಸ್ ಜಡ್ ಬೈ ದಿ ಫ್ರೂಟ್, ಕಾಯಿಲೆ ಹೊಡಿತು. ಹಾಗೆ ನೇರವಾದ ಮಾಡಲು ಆಗದೆ ಹೋದರೆ ಕಳತನನ್ನಾದರೂ ಮಾಡಿ ಆ ಬೆಣ್ಣಿನ ಪ್ರಸಾದವನ್ನು ಮಾಡಿ ಅದನ್ನು ತಿನ್ನವರಿಗೆ ವಿಷಾದ ತೊಲಗಲಿ ಎನ್ನುವ ಭಗವಂತನ ದಿವ್ಯ ಲೀಲೆಯನ್ನು ನಮೋ ನಮಃ ಎಂಬುದಾಗಿ ಕೊಂಡಾಡುತ್ತೇವೆ. ಬೆಣ್ಣೆ ಕಣ್ಣನಿಗೆ ಮತ್ತೆ ಮತ್ತೆ ನಮಸ್ಕಾರಗಳು. ಈ ಬೆಣ್ಣೆಯನ್ನು ಕಳತನ ಮಾಡೋದನ್ನು ಹಿಡಿದು ಮತ್ತೆ ಮತ್ತೆ ಕಳತನ ಮಾಡದ ಕಂಪ್ಲೇಂಟು ಪೊಲ್ಲಾದ ಗೋಪು ಯಾರಮ್ಮ ಕಂಪ್ಲೇಂಟ್, ನಿನ್ನ ಮಗ ಇಲ್ಲಿ ಇವರು ಸೋಸ್ಕೊಂಡು ನೀನು ತಡೆಯೋಕ್ಕಾಗಲ್ಲ, ಎಷ್ಟು ಕಳತನ ಮಾಡೋದು, ಏನಿದು ಕಳತನ ಮಾಡೋದಲ್ಲ, ಹಸುಗರು ಕರುಗಳು ಎಲ್ಲ ತಗೊಂಡೋಗಿ ಕಾಲವೇ ಅಂದ್ರೆ ಅಕಾಲವೇ ಅಂದ್ರೆ ಬಿಟ್ಬಿಡೋದು, ಹಸುಗಳಿಗೆ ಬಿಚ್ಚಿಬಿಡೋದು, ಕರುಗಳ ಬಿಚ್ಚಿಬಿಡೋದು. ಅವಾಗ ಕಾಲ ಕಡೆಯೋಕೆ ಹೋದ್ರೆ ಒತ್ತಾಸ ಸಿಕ್ಕತ್ತೆ, ಎಲ್ಲ ಮಾಡೋದೆ ಎಷ್ಟೆಲ್ಲ ನೋಡೋದು, ನನ್ನ ಮಗನನ್ನ ಸರಿಪಡಿಸ್ಬೇಕು. ಮೇಡಮ್ ಕ್ವೀನ್, ಏನೋ ಅದೃಷ್ಟ ಈ ಕೆಲಸ ಮಾಡ್ತೀಯ ನೀನು. ಹಸು ಹಗ್ಗ ಕರು ಹಗ್ಗ ಬಿಚ್ಚಬೇಕು, ಆದ ಕಾಲ ಏನದೆ ಆ ಕಾಲ ಏನದೆ ಹಾಗೊಂದು ಬಿಡುಗಡೆ ಬಿಚ್ಚಿಬಿಡ್ತೀಯ ಅಂದ್ರೆ ನೀನು ಯಾಕೋ ಮಾಡ್ತೀಯ ಹೇಗೆ ಅಂತ ಹೇಳಿದ್ರೆ, ಹೌದಮ್ಮ ಮಾಡಿದೆ, ನನ್ನ ಸ್ವಭಾವವೇ ಅದು ಅಲ್ಲ. ಭಾನುವಾರ ಆಗಿದೆ, ಕನ್ಫ್ಯೂಸ್ ಮಾಡ್ಕೊಬೇಡ ಹೋಗ್ಬಿಟ್ಟು, ಇಲ್ಲ ಅಮ್ಮ ಮೇಲೆ ಮಾಡೋಲ್ಲ ಹೇಗೆ ಅಂತ. ಜಾತಕ ಮಾಡೋದೇನು ಅಂದರೆ ನನ್ನ ನೇಚರ್ ಅದು ಅಂದರೆ ಬಾರಿಸ್ಬೇಕು ಎರಡು ರಾಡ್. ಐ ಆನರ್ ದಿ ಫಾದರ್ಸ್ ಡೇ ಡ್ಯೂಟಿ. ಏನಪ್ಪ ಕೊಟ್ಟಿದೆ ಅದು? ಇಂಥ ಕೃಷ್ಣ ಉದಾಹರಣೆ ಮಕ್ಕಳಿಗೆ ಹೇಳಿಕೊಟ್ರೆ, ಕೃಷ್ಣ ಬೆಣ್ಣೆ ಕದ್ದ, ನಾ ಪೆನ್ಸಿಲ್ ಕಳ್ತೀನಿ, ಇತರ ಕಳತನ ಅಭ್ಯಾಸ ಮಾಡೋ ನಾಂದಿ ಅಲ್ಲ. ಆತನ ಉತ್ತರ ಜ್ಞಾಪಿಸ್ಕೊಳ್ಳಿ. ಹೇಳಿದವನು ಅಧ್ಯಾತ್ಮ ಮೂರ್ತಿ. ಒಂದು ಉದಾಹರಣೆ ಗುರುಗಳು ಕೊಡ್ತಾರೆ, ಎಲಿಕೆ ತಿಂದ್ಬಿಡೋದೊಬ್ಬ, ಎಲಿಕೆ ತಿಂದಾದ ಬಳಿಕ ಅವನು ಯಾವುದೇ ಮಾತನ್ನು ಆಡಿದ್ರೂ ಆ ಮಾತಿನಿಂದ ಎಲಿಕೆ ವಾಸನೆ ಬರುತ್ತೆ. ಅದು ಅಧ್ಯಾತ್ಮ ಮೂರ್ತಿಯಾಗಿರ್ತಕ್ಕಂಥ ಮಹಾಯುವಾಳ ಶ್ರೀಕೃಷ್ಣ ಯಾವುದೇ ಮಾತನಾಡಿದರೂ ಅದು ಅಧ್ಯಾತ್ಮ ಸಂಪದ ವಾಸನೆಯಿಂದ ಕೂಡಿರುತ್ತಪ್ಪ. ಏನೀ ಮಾತು, ನಾವೆಲ್ಲ ಪಶುಗಳು, ಈ ಪಶುಗಳೆಲ್ಲೂ ಕೂಡ ತ್ರಿಗುಣಾತ್ಮಕವಾದ ಪಾಶೆಯಿಂದ ಕಟ್ಟಿ ಹಾಕಿರೋ ಪಶುಪತಿ ಶ್ರೀಕೃಷ್ಣ. ಅವನು ನಮ್ಮಗಳ ಪಾಶವನ್ನು, ನಮ್ಮಗಳ ಹಗ್ಗಗಳನ್ನು ಕಳಚಾಕ್ತಾನೆ. ಇಂಥ ಡೆಫಿನೆಟ್ ಟೈಮ್ ಏನೂ ಇಲ್ಲ, ಸಾಯಂಕಾಲ ಕಳಚಾಕ್ತಾನೆ, ಬೆಳಗ್ಗೆ ಅಲ್ಲ. ಸಮಯ ಸಮಯಗಳುಂಟೆ ಭಕ್ತ ವತ್ಸಲನಿಗೆ. ಕಾಲವೆಂದೇ ಆ ಕಾಲವೆಂದೇ ಇವಳ ಹಗ್ಗವನ್ನು ಕಳಚಾಕ್ಬಿಡ್ತಾನೆ. ಯಾತಕ್ಕೂ ಹೀಗೆ ಮಾಡ್ತೀಯೇ, ನನ್ನ ನೇಚರೇ ಅದಮ್ಮ. ಏನು ಬೇರೆ ಕಾರಣ ಇಲ್ಲ ಅವನಿಗೆ, ಯಾಕೆಂದ್ರೆ ಇತರ ಉಪಕಾರ ಮಾಡಿ ಆಗಬೇಕಾದೇನೂ ಇಲ್ಲ. ಹಣಕಾಸು ಬೇಕಾಗಿಲ್ಲ, ಕೀರ್ತಿ ಬೇಕಾಗಿಲ್ಲ, ಪುಣ್ಯವೂ ಬೇಕಾಗಿಲ್ಲ, ಸ್ವರ್ಗವೂ ಬೇಕಾಗಿಲ್ಲ. ಅಂಥ ಅವನು ಉಪಕಾರ ಯಾಕೆ ಮಾಡ್ತಾ, ಅವನ ನೇಚರ್. ಉಪನಿಷತ್ತು ಹೇಳುತ್ತೆ, ಅಜ್ಞಾನಂ ಜ್ಞಾನದೋ ವಿಷ್ಣು, ಜ್ಞಾನಿನಾಂ ಮೋಕ್ಷದಶ್ಚ ಸಹ, ದೇವಶ್ರೇಷ ಸ್ವಭಾವೋಯಂ ಆತ್ಮಕಾಮಸ್ಯ ಕಾಸ್ಪೃಹ ಅಂತ. ಕಳ್ಳನಿಗೆ ಸುಳ್ಳಿನಿಗೆ ಮತ್ತೆ ಮತ್ತೆ ನಮಸ್ಕಾರಗಳು. ಕೃಷ್ಣ ಕಂಸ ಪ್ರೇರಿತವಾದ ಗಡಿಯರೇ ಇದೆ ಟ್ರಿಪ್ಪ ಗಡಿಯರೇ ಇಲ್ಲಿ ಕಂಸ ಪ್ರೇರಿತವಾದ ದುಷ್ಟಶಕ್ತಿಗಳು ನಾನಾ ರೂಪಗಳಂತಾಳಿ, ಮನೆ ಬಕಾಸುರ, ಒಮ್ಮೆ ಧೇನುಕಾಸುರ, ಒಮ್ಮೆ ಅಘಾಸುರ, ಒಮ್ಮೆ ಪ್ರಲಂಬಾಸುರ ಅಂತ ನಾನಾ ಮುಖವಾಡಗಳನ್ನ ಹಾಕೊಂಡು ಬರುತ್ತೆ. ಅದು ಒಂದೊಂದೊಂದು ಸ್ನೇಹಿತರನ್ನು ಗುಡಿಸಿ ಅವಳನ್ನ ಸಂಹಾರ ಮಾಡ್ತಾನೆ. ಬಕಾಸುರ ಬಂದು ಬಕರೂಪದ ತನ್ನ ಬಾಯನ್ನ ತೆರೆದು ಕೃಷ್ಣನ ಕುಕ್ಕಲು ಬಂದಾಗ ಅದನ್ನು ಸೀಳಿ ಹಾಕಿದನು. ಪ್ರಲಂಬಾಸುರನು ಲಂಬಾಸ್ವಾಮಿ ಲಂಬಾ ಪ್ರಲಂಬ, ಅವನು ಬಂದು ಗೋವರ್ಡು ಆಟ ಆಡ್ತಿರುವಾಗ ಆಟದಲ್ಲಿ ಯಾರು ಸೋತೋಗ್ತಾರೆಯೋ ಅವ್ರಿಗೆ ಗೆದ್ದವರನ್ನು ಎತ್ಕೊಂಡು ಹೋಗಬೇಕು ಅನ್ನೋ ಪದ್ಯ ಮಾಡುವಾಗ ಎರಡು ಪಾರ್ಟಿ, ಆ ಪಾರ್ಟಿನಲ್ಲಿ ಪ್ರಲಂಬಾಸುರ ತಾನು ಒಬ್ಬ ಗೋವರ್ಣದ ರೂಪ ಅಂತಾಳಿ ಮಧ್ಯೆ ಸೇರ್ಕೊಂಡ್ಬಿಟ್ಟಿದ್ದಾನೆ. ಬಲರಾಮ ಅವನು ಸೋಲಿಸ್ಬಿಟ್ಟ ಸುಲಭವಾಗಿ. ಆ ಪದ್ಯ ನಿಯಮದಂತೆ ಅವನು ಬಲರಾಮನ ಎತ್ಕೊಂಡು ಹೋಗ್ಬೇಕು. ಹಾಗೆ ಎತ್ಕೊಂಡು ಹೊರಬಿಟ್ಟಿದ್ದಾನೆ, ಹೊಡ್ಕೊಂಡು ಹಾಯ ಹಾರಿಬಿಟ್ಟ ಆಕಾಶಕ್ಕೆ. ಬ್ರಹ್ಮನಾಗಿ ಬೆಳೆದು ಬಿಟ್ಟ ಅವನು. ಕೃಷ್ಣ ಕೃಷ್ಣ, ಈ ರಾಕ್ಷಸ ಅನ್ನ ಎತ್ಕೊಂಡು ಹೋಗ್ತಾ ಇದ್ದಾನೆ ಅಂತ ಕೂಗಿದೋಣ್ಣೆ. ಕೃಷ್ಣ ನೀನು ಯಾರು ಜ್ಞಾಪಿಸ್ಕೋ. ಒಡನೆ ಬಲಕ್ಕೆ ಅಧಿಪತಿಯಾಗಿರೋ ತಾನೆ ಶೇಷಸ್ವರ್ಮನ ಜ್ಞಾಪಿಸ್ ನೋಡನೆ ಆ ಭಾರ ತಾಳಲಾರದೆ ಭೂಮಿ ಬಿದ್ದು ಸತೋಪದ ಪ್ರಾರಂಭ ಆಸ್ಪರ ಮತ್ತೊಮ್ಮೆ ಗೋಡೆಲ್ಲ ಹೋಗಿ ತುಂಬ ಬೆಳೆದ ಹಣ್ಣು ಬಿಟ್ಟಿದೆ, ತುಂಬ ತಾಳೆ ಹಣ್ಣುಗಳು ಬಿಟ್ಟಿವೆ, ತಿನ್ನಬೇಕು ತುಂಬ ಆಸೆ. ಆದರೆ ಎಲ್ಲ ಕತ್ತೆಗಳಿದೆಯಂತೆ, ತುಂಬ ಬಂದು ಎಲ್ಲ ಒದಗಿ ಬಿಡುತ್ತೆ ಅಂತ ಹೇಳಿದ್ರೆ ಏನು ಪರವಾಗಿಲ್ಲ ಅಂತ ಅವ್ರನ್ನ ಕರ್ಕೊಂಡು ಹೋಗಿ ಆ ಕತ್ತೆ ರೂಪದ ರಾಕ್ಷಸ ಬಂದಾಗ ಅದನ್ನು ಹಿಡಿದೆಳೆದು ಅದನ್ನೇ ಮೇಲಕ್ಕೆ ಮೇಲಕ್ಕೆ ಎಸೆದು ಅದರಲ್ಲೇ ಹಣ್ಣು ಉದುರುವಂತೆ ಮಾಡ್ತಾನೆ ಬಲ. ಅದಕ್ಕೆ ಕೃಷ್ಣ ಬಾಲರಾಮದೇನೇ ಪ್ರಾಸ್ತ ಪ್ರಲಂಬಾದಯ ಕ್ಷೀರ ಶರಕರ್ಗೆ ಸೇರದಂತೆ ಬಲರಾಮ ಶ್ರೀಕೃಷ್ಣ ಲೀಲೆ ಒಟ್ಟಿಗೆ ಬರ್ತಾ ಇವೆ ಎಂಬುದಾಗಿ ಶ್ರೀಮದ್ ಆಚಾರ್ಯರು ಹೇಳುತ್ತಾರೆ. ಮತ್ತೊಮ್ಮೆ ಒಂದು ಅಜಗರ ಹೆಬ್ಬಾವಿನ ರೂಪದಲ್ಲಿ ರಾಕ್ಷಸನ ಕಾಣಿಸ್ಕೊಂಡು ತನ್ನ ಬಾಯಿನ ವಿಶಾಲವಾಗಿ ತೆಗೆದಿರುವಾಗ ಗೊತ್ತಾಗದೆ ಗೋಪಾಲ್ಗಳು ಅವರನ್ನು ನುಗ್ಗಿಬಿಡುತ್ತಾರೆ. ಇನ್ನೂ ಬಾಯಿನ ತೆರೆಯುತ್ತೆ, ಮತ್ತು ಬಾಯಿನ ತೆರೆಯುತ್ತೆ, ಅವ್ರು ನೋಡಿ ಕೃಷ್ಣ ಒಡೆ ನುಗ್ಗಿಬಿಡುತ್ತಾನೆ. ಕೃಷ್ಣ ಬಂದಲ್ಲ ಅಂತ ಅದು ಬಾಯಿ ತೆರೆದು ಇವನು ದೊಡ್ಡದಾಗಿ ಅದಿನ್ನೂ ದೊಡ್ಡದಾಗಿ ಅದು ಮತ್ತೂ ದೊಡ್ಡದಾಗಿ ಈ ಇಲೆಯಲ್ಲಿ ಎಲ್ಲವನ್ನು ಮೀರಿಸಿ ಕೃಷ್ಣ ಬೆಳೆದ್ಬಿಟ್ಟು ಅದನ್ನು ಸೀಳು ಹಾಕಿಬಿಟ್ಟು ಒಳ್ಳೆ ಬಿಡುಗಡೆ ಮಾಡ್ತಾನೆ. ಮತ್ತೊಮ್ಮೆ ದಾರಿಯಲ್ಲಿ ಕಾಡಗಿಚ್ಚು ದೊಡ್ಡ ಕಾಡಗಿಚ್ಚು ಬಂದು ಎರಡನ್ನು ಸುಟ್ಟು ಹಾಕಲು ಬಂದಾಗ ಶ್ರೀಕೃಷ್ಣ ಎಲ್ಲ ಕಣ್ಣು ಮುಚ್ಕೊಳ್ಳಿ ಸ್ವಲ್ಪ ಕಣ್ಣು ಮುಚ್ಕೊಂಡು ಉಡನೆ ಆ ದಾವಾನಲವನ್ನು ತನ್ನ ಕೈಯಲ್ಲಿ ತಗೊಂಡು ಹಾಗೆಯೇ ನುಂಗಿಬಿಡುತ್ತಾನೆ. ಹೀಗೆ ಬಗೆ ಬಗೆ ಉಪದ್ರವಗಳಿಂದ ಗೋಲ್ಡ್ರನ್ನು ಕಾಪಾಡಿ ಕಟ್ಟ ಕರೆಗೆ ಕಾಳಿಂಗ ಕಾಳಿಂಗ ನಾಗ ಕೃಷ್ಣ ಯಮುನಾ ನದಿ ತುಂಬ ಚೆನ್ನಾಗಿದೆ, ಗೋಗಳನ್ನೆಲ್ಲ ಬೇಸೋ ಜಾಗದ ಪಕ್ಕಲ್ಲ ಹಸಿರು ಪಚ್ಚೆಗಳಿವೆ, ಅದಿಲ್ಲಿ ಬಂದು ನಮ್ಮ ಗೋಳು ನೀರು ಕುಡಿದೆ ಸತ್ತೋಗ್ಬಿಡು, ಯಾವುದೊಂದು ಹಾವಿದೆಯಂತೆ ಹೇಳಿ ಎಲ್ಲ ವಿಸ್ಮಯ ಮಾಡಿಬಿಟ್ಟಿದೆಯಂತೆ. ಹಾ ಅದ್ರ ಬಳಿ ನಿನ್ನ ಹೋಗು ಅಂತ ಹೇಳೋದು ನಾವು ಭಾಳ ಅಪಾಯದ ಆವಾಗ ನಾವು ಅದ್ರ ಬಳಿ ಹೋದೇ ಇದ್ಬೋಣ ಅಷ್ಟೇ ಆ ಕಡೆ ಕರ್ಕೋಣ ಅಂತ. ಏನ್ ಪರವಾಗಿಲ್ಲ ಅಲ್ಲಿಗೆ ಹೋಗೋಣ ಬನ್ನಿ. ಹೋಗಿ ಆ ಮಡುವಿನ ಬಳಿ ಹೋಗಿ ಅಲ್ಲಿ ಪಕ್ಕದ ಒಂದು ಮರವನ್ನು ನೋಡಿದ್ರೆ ಆ ಮರದ ಎಲೆಗಳೆಲ್ಲ ಸುಟ್ಟೋಗ್ಬಿಟ್ಟಿದೆ ಆ ಜೀವಿತದ ಜಡದಿಂದ. ತಾನು ಹತ್ತಾನೆ ಅದನ್ನ ಮೇಲೆ ಕತ್ತಿ ಧೀರಂತ ಬಿದ್ದುಬಿಡ್ತಾನೆ ನೀರಿನಲ್ಲಿ. ಅವ ಕಾಳಿಂಗರು ಮಿದಿಮೀರಿದ ಕೋಪದಿಂದ ನನ್ನ ಎದುರಿಸೋರು ಯಾರೂ ಇಲ್ಲ ಅಂತ ಬಂದಿಲ್ಲ ಅಂತ ತನ್ನ ಭೋಗದಿಂದ ಅವನ್ನೇ ಕಟ್ಟಿಬಿಡುತ್ತಾನೆ. ಈ ಸಮಾಚಾರ ಯಶೋಧೆಗೆ ಗೋಪನಿಗೆ ಎಲ್ಲ ಬದಲ ಎಲ್ಲ ಹೊಡೆದು ಎಲ್ಲ ಓಡ್ ಬಂದ್ಬಿಡ್ತಾರೆ. ನೋಡಿದ್ರೆ ಹಾಕಿದೆ ಹಾಗೆ ಹೌದು ಸುತ್ಕೊಂಡ್ಬಿಟ್ಟಿದೆ ಕೃಷ್ಣನ್ನ, ಎಲ್ಲರೂ ಕೂಕೊಳ್ತಾರೆ. ವಸುದೇವ ಇದೇ ಬದರ ಇವನಿಗೆ ನಂದಗೋಪ ಯಶೋದೇವರಿಗೆ ಕೂಕೊಳ್ಳೋದಿಲ್ಲ ಹಾಗೆ ಮೂರ್ಛೆ ಬೀದ್ಬಿಡುತ್ತಾರೆ. ನಿಮ್ಮ ಧೈರ್ಯ ಇದ್ದವನು ಒಬ್ಬ ಬದರಾಮ ಒಬ್ಬ, ಅವರೆಲ್ಲರೂ ಗಾಬರಿ ಗಾಬರಿ ಗಾದಯ್ಯೋ ಕೃಷ್ಣ ಹೀಗಾಗಿದೆ ಕೃಷ್ಣ ಹೀಗಾಯ್ತಲ್ಲ ಕೃಷ್ಣ ಹೀಗಾಯ್ತಲ್ಲ ಅಂತ. ಬದರಾಮ ಕೃಷ್ಣ ತುಂಬ ಹೊತ್ತು ಆಟ ಆಡಬೇಡ, ನಂದಗೋಪ ಯಶೋದೆ ಬಿದ್ದಿದ್ದಾರೆ ಗೌಡನೇ ಅವನು ಅದರ ಭೋಗಂತನ್ನು ಬಿಡಿಸ್ಕೊಂಡು ಆಡಿದನು ರಂಗ ಅದ್ಭುತದಲ್ಲಿ ಆಡಿದನು. ಪಣವ ಮೆಟ್ಟಿ ಬಾಲವ ಕೈಯಲ್ಲಿ ಹಿಡಿದು ಆಡ್ತಾನೆ ನೃತ್ಯವನ್ನು ಆಡ್ತಾನೆ. ಎಂಥ ನೃತ್ಯ, ಅಶಿಕ್ಷಿತಂ ತುಂಬುರು ನಾರದಾದ್ಯಯಿ, ತುಂಬುರು ನಾರದರು ಅವ್ರಿಗೂ ಯಾವ ನಾಟ್ಯ ಶಿಕ್ಷಣ ಇಲ್ಲವೋ ಅಂಥ ನಾಟ್ಯವನ್ನು ಆಡಿ ನಿಲಾಪತಚ್ಚರಣ ಲೋಲಾಹತ ಕ್ಷರಿತ ಹಲಾಹಲೆ ನಿಜಪಣೆ ನೃತ್ಯಂತಮ ಪ್ರತಿಕ ಕೃತ್ಯಂತಮ ಪ್ರತಿಮ ಅತ್ಯಂತ ಚಾರು ವಪುಷಂ ಎಂಬುದಾಗಿ ಈ ಶ್ಲೋಕದ ವೃತ್ತವೇ ಕುಣಿದಾಡೋ ಎಂದು ತೋರಿಸೋದಲ್ಲೇ ನೋಡಿ ಯಾದವಾಪೇದ ಶ್ಲೋಕ ಇದು. ಕುಣಿದಾಡಿಕೊನೆಗೆ ಅವನ ಬಲವೆಲ್ಲ ಹೋಗುವಂತೆ ಮಾಡಿ ಅವನಿಗೆ ಪ್ರಾಣವಸ್ಥಿ ಬಂದ್ಬಿಡುತ್ತೆ. ಅವನ ನಾಲ್ಕನಿಗೆಲ್ಲರೂ ಕೂಡ ಒಂದು ಶರಣಾಗತರಾದ ಪ್ರತಿಭೀಕ್ಷೆ ಕೊಡಬೇಕು ಅಂತ ಕೇಳಿದಾಗ ಆಯಿತು ಬದುಕು ಹೋಗು ಕಂಡೀಷನ್ ಈ ಜಾಗ ಬಿಟ್ಟು ಒಡನೆಯೇ ಕಾಳಂಬಣ ಇಲ್ಲಿರಬಾರ್ದು. ಕೃಷ್ಣ ನನ್ನ ಪ್ರಾಣ ರಕ್ಷಣೆಗೋಸ್ಕರ ಇಲ್ಲಿ ಬಂದ್ಸರಿ ಕುಡಿ ಅಂದ ನಾನು. ಉಳಿದ ಸರ್ಪಗಳೆಲ್ಲವೂ ಕೂಡ ಗ್ರಂಥಮನ ಹೆದರ್ಕೊಂಡು ದೂರ ಓಡೋದು ಅಂದಂತೆ ಮಹಾಮಹಾ ಸರ್ಪಗಳು. ಈ ಕಾಳಿಂಗ ಮಾತ್ರ ಮಹಾ ಅಹಂಕಾರದಿಂದ ಏನೋ ಗರುತ್ವವನ್ನು ಎದುರಿಸುತ್ತೇನೆ என்பதாக தன் பணையன் எத்துடனே விருத்மா தான் ராக்கியன் படுதோனே விதிபட்டு ஓடவப்பட்டு இதுபோல் சேர்க்கப்பட்டேன். கருத்மா இது பரவாயில்லை, இது கொஞ்சம் சாப்பாயுது. நதியில் பேக்கார்டு மீனுகளும் விருத்தாவியன் ஆனந்தவாய் சௌபரிய மனுஷி ஆ நீரில் தபஸ் மாடத்தா இருந்தானே. ஆ கருத்மன் தாஜி போய் ஆ மீன்கள் தின்னு மை தீரகரோட உணாட்பிக்கு மீன் மைண்டட் பேராகார இது சுவாமி பிரபு தமாஷ்கார கருத்மன் மோஸ்ட் நோபல் மைண்டட் வேத பொருளா. ஆ மீன்கள் ஹீங்க நோடிதரே ஆ சோபரி மனுஷனே கருணை நீ மாடதான் நீ மாடதான் கொத்த உடனே பிடி சாப்பம் குருத்மந்த் மாத்திரவாதல இந்த மீன்களை பிடிச்சுவ குருத்மந்த் ஆகி பந்தர அகபாரத்தாள் ஈ காடின குருத்மந்த அலி மாத்த ஹோகத்தில்ல ஆ கூட்டு கொத்திருந்த காளி நான் எதை பற்றி எலும்பன் சேர்க்க முடியினேன் வேற எல்லோத குருத்மந்த விடுதாக கொடுத்தானே வந்தேன். அதுக்கோசம் ரஷ்ணை பந்தி நானும் இல்ல ஹோதல் எனக்கு தீயணும் ஏன் பரவாயில்ல ஹோகு நீனும் குருத்மந்த் நீனும் மாடோல நீன் ஹெடை மேல் நான் பாத முத்திரை இது ஈ நாகராஜன் ஹெடை மேல ஒன் ஆக்கார காணத்தினாடி யூ ஒய் நிறுத்தேனோ அந்த காணத்துல வந்து ஆக்கார காணத்தோடி அதன் விஷ்ணு பாதம் கிடைத்தார் நான் பாத சென்னு நோடி குருத்மந்தா நின்னு கௌரவிசுத்தானே ஹரிச்சரண சரோஜன்யாச தன்யோத்தமாங்கா ஷமித கருட பீதி சானுபந்தா சனாகா கருட பீத்தியை கற்கொண்டு தன்னை பரிவார ஜோதியில் ஆகியனே யாவ துஷ்டவாத சக்தியின் கூடிய குண்டலினியும் பகவத் விருத்தவாகி ಭಗವಂತನೇ ಎದುರಿಸ್ತಕ್ಕಂಥ ಪಂಚಪ್ರಾಣಶಕ್ತಿ ಆಗುತ್ತದೆಯೋ ಅದು ಭಗವತ್ ಪಾದ ಮೆಟ್ಟಲು ಪಡುತ್ತದೆ. ಅದೇ ಕುಂಡಲಿನಿಯೇ ಆದಿಶೇಷನ ರೂಪದಂತಾಳಿ ವೆಳ್ಳ ತರವಿಲ್ ತುಳಿದ ಅವರಿಂದ ವಿತ್ತನೆ ಎಂಬುದಾಗಿ ಶುದ್ಧ ಶುಕ್ರವರ್ಣನಾದಾಗ ಆದೇಶನಾಗಿ ಕುಂಡಲಿನಿ ಪ್ರಾಣವಾಗಿ ಭಗವಂತನೇ ಕೊಡೆಯಾಗುತ್ತದೆ ಅಂತ ದುಷ್ಟಶಕ್ತಿಯನ್ನು ಮರದ ಮಾಡಿದ ಶಿಷ್ಟ ಶಿರೋಮಣಿಯ ಶ್ರೀಕೃಷ್ಣ ಅನುಗ್ರಹ ನೆಮ್ಮೆದಿರಲಿ ಎನ್ನುವ ಭಗವಸ್ಮರಣಿಸಿದಲ್ಲಿ ಇಂದಿನ ಪಾಠವನ್ನು ಶ್ರೀಕೃಷ್ಣ ಭಗವಾನ ಪಾದಾರ್ಯಗಳಿಗೆ ಸ್ನಾನಪ್ರಾಯ ಮಾಡುತ್ತಿದ್ದೇವೆ. ಕೃಷ್ಣ ಕೃಷ್ಣ ಕೃಷ್ಣ